श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं। ಇಲ್ಲಿ ಉಪಸ್ಥಿತರಿರುವ ಮಠದ ಅಧ್ಯಕ್ಷರಾದ ಪೂಜ್ಯ ಗೀತಾ ಪ್ರಾಣಮಾತಾಜಿಯವರಿಗೆ ಪ್ರಣಾಮಗಳು. ನನ್ನ ಎಲ್ಲ ಅಕ್ಕ ತಂಗಿಯರಿಗೆ ನಮಸ್ಕಾರಗಳು ಹಾಗೂ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಿಮಗೆಲ್ಲ ನಮನಗಳು. ಇಂದು ಭಗವತ್ಪಾದ ಶಂಕರಾಚಾರ್ಯರ ಜಯಂತಿ. ಈ ಶುಭ ದಿನದಂದು ಅವರ ದಿವ್ಯ ಜೀವನ ಮತ್ತು ಸಂದೇಶಗಳ ಬಗ್ಗೆ ಆಲೋಚಿಸಿ ನಮ್ಮ ತನು ಮನವನ್ನು ಶುದ್ಧಗೊಳಿಸೋಣ. 5 ಅಥವಾ 6 ವರ್ಷದ ಬಾಲಕನಿರಬಹುದು. ನಿನ್ನೆ ತಾನೇ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಬಂದಿರುವನು. ಇಂದು ಬೆಳಿಗ್ಗೆ ಉಳಿದ ಶಿಷ್ಯರು ನಿಯಮದಂತೆ ಭಿಕ್ಷೆಗೆ ಹೊರಟರು. ಆಗ ಗುರುಗಳು ಈ ನವ ಬಾಲಕನನ್ನು ಕರೆದು, ಮಗು, ನೀನು ಇನ್ನೂ ಚಿಕ್ಕವನು, ಆದರೆ ಗುರುಕುಲದ ನಿಯಮದಂತೆ ನೀನು ಭಿಕ್ಷೆಗೆ ಹೋಗಲೇಬೇಕು. ಆದರೆ ತುಂಬ ದೂರ ಹೋಗಬೇಡ, ಹತ್ತಿರದ ಮನೆಗಳಿಂದ ಭಿಕ್ಷೆ ತೆಗೆದುಕೊಂಡು ಬಾ ಎಂದು ವಾತ್ಸಲ್ಯದಿಂದ ತಲೆ ನೇವರಿಸುತ್ತಾ ಹೇಳಿದರು. ಅಷ್ಟೇ ಅಲ್ಲದೆ ಭಿಕ್ಷೆಯ ನಿಯಮವನ್ನು ತಿಳಿಸಿಕೊಟ್ಟರು. ಬಾಲಕ ಗುರುಗಳ ಆಜ್ಞೆಯಂತೆ ನಡೆದನು. ಹೀಗೆಯೇ ದಿನವೂ ಭಿಕ್ಷೆಗೆ ಹೋಗುತ್ತಿದ್ದನು. ಆದರೆ ಅವನೇ ಒಂದು ನಿಯಮವನ್ನು ಮಾಡಿಕೊಂಡಿದ್ದನು. ಒಂದು ಸಲ ಭಿಕ್ಷೆಗೆ ಹೋದ ಮನೆಗೆ ಪುನಃ ಹೋಗುವುದಿಲ್ಲವೆಂದು. ಆದ್ದರಿಂದ ಕೆಲವು ದಿನಗಳಲ್ಲಿಯೇ ಹತ್ತಿರದ ಮನೆಗಳ ಸರದಿ ಮುಗಿದು ಹೋಯಿತು. ಅಂದು ನಡೆಯುತ್ತಾ ದೂರದಲ್ಲಿರುವ ಒಂದು ಗುಡಿಸಿಲಿನ ಎದುರು ನಿಂತು ಭವತಿ ಭಿಕ್ಷಾಂ ದೇಹಿ ಎಂದು ನುಡಿದನು. ಈ ಮಧುರವಾದ ಕಂಠವನ್ನು ಕೇಳಿ ಮನೆಯಲ್ಲಿದ್ದ ಹೆಂಗಸು ಕಿಡಿಕಿಂದ ಇಣುಕಿದಳು. ತೇಜಸ್ವಿಯಾದ ಬಾಲಕನನ್ನು ನೋಡಿ ಈ ಬಾಲಬ್ರಹ್ಮಚಾರಿಗೆ ಭಿಕ್ಷೆಯನ್ನು ನೀಡಲೇಬೇಕೆಂಬ ಉತ್ಸಾಹದಿಂದ ಮನೆಯೆಲ್ಲ ತಡಕಾಡತೊಡಗಿದಳು. ಎಲ್ಲಿ ಏನೂ ಸಿಗುತ್ತಿಲ್ಲ. ಬಾಲಕನು ತಡವಾದರೆ ಎಲ್ಲಿ ಹೊರಟು ಹೋಗುವನೆಂಬ ಆತಂಕದಿಂದ ಮಧ್ಯದಲ್ಲಿ ಬಂದೆ ಮಗು ಎಂದು ಕೂಗಿ ಹೇಳುತ್ತಿದ್ದಳು. ದೇವರಲ್ಲಿ ಪ್ರಾರ್ಥಿಸುತ್ತಾ ಹುಡುಕಿದಾಗ ಕೊನೆಗೆ ಒಂದು ಮಡಿಕೆಯಲ್ಲಿ ಒಣಗಿದ ನೆಲ್ಲಿಕಾಯಿಯೊಂದು ಸಿಕ್ಕಿತು. ಅದನ್ನೇ ತನ್ನ ಎರಡೂ ಕೈಗಳಿಂದ ಸರ್ವಸ್ವವನ್ನು ಅರ್ಪಿಸುವಂತೆ ಆ ದಿವ್ಯ ಬಾಲಕನ ಜೋಳಿಗೆಗೆ ಹಾಕಿದಳು. ಬಾಲಕ ಅವಳ ದೈನ್ಯಸ್ಥಿತಿಯನ್ನು ನೋಡಿ ಕರುಣೆ ಉಕ್ಕಿ ಬಂದಿತು. ಕೂಡಲೇ ಆ ಶ್ರೀಲಕ್ಷ್ಮಿಯನ್ನು 21 ಶ್ಲೋಕಗಳಿಂದ ಸ್ತುತಿಸಿದನು. ಯತ್ ಕಟಾಕ್ಷ ಸಮುಪಾಸನಾ ವಿಧಿ ಸೇವಕಸ್ಯ ಸಕಲಾರ್ಥ ಸಂಪದ ಸಂತನೋತಿ ವಚನಾಂಗ ಮಾನಸೈಸ್ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ. ಯಾವ ದೇವಿಯ ಕುಡಿಗಣ್ಣಿನ ನೋಟದಿಂದ ಉಪಾಸನೆಗೈದ ಸೇವಕನಿಗೆ ಸಮಸ್ತ ಇಷ್ಟಾರ್ಥಗಳು ದೊರಕುವವೋ ಅಂತಹ ಶ್ರೀ ಹರಿಯ ಹೃದಯೇಶ್ವರಿ ಆದ ನಿನ್ನನ್ನು ಕಾಯ ವಾಚ ಮನಸ ಭಜಿಸುವೆನು. ಹೀಗೆ ಈ ಸ್ತುತಿಯನ್ನು ಕೇಳಿದೆ ಸಂತುಷ್ಟಳಾದ ಮಹಾಲಕ್ಷ್ಮಿಯು ಪ್ರತ್ಯಕ್ಷಳಾದಳು. ಬಾಲಕನು ತಲೆಬಾಗಿ ವಂದಿಸಿ, ತಾಯಿ, ಈ ಯಜಮಾನತಿಗೆ ಸಕಲ ಐಶ್ವರ್ಯವನ್ನು ದಯಪಾಲಿಸು ಎಂದು ಬೇಡಿಕೊಂಡನು. ಅದನ್ನು ಕೇಳಿದ ಶ್ರೀಲಕ್ಷ್ಮಿಯು ಮುಗುಳು ನಗುತ್ತಾ, ಮಗು, ಇದು ಸಾಧ್ಯವಿಲ್ಲ. ಈ ಜನರು ಪೂರ್ವಜನ್ಮದಲ್ಲಿ ಯಾವುದೇ ಪುಣ್ಯ ಕಾರ್ಯವನ್ನು ಆಚರಿಸದೇ ಇದ್ದುದರಿಂದ ನನ್ನ ಕಟಾಕ್ಷದಿಂದ ವಂಚಿತರಾಗಿದ್ದಾರೆ. ಇದು ಕರ್ಮ ನಿಯಮವನ್ನು ಮೀರುತ್ತದೆ. ಆದ್ದರಿಂದ ನಾನು ಹೀಗೆ ಮಾಡಲಾರೆ. ಅಷ್ಟಕ್ಕೆ ಬಾಲಕ ಸುಮ್ಮನಾಗದೆ, ಅಮ್ಮ, ಪೂರ್ವಜನ್ಮಗಳ ವಿಚಾರ ಹಾಗಿರಲಿ. ಈ ಸತ್ಪಾತ್ರದಲ್ಲಿ ತನ್ನ ಸರ್ವಸ್ವವನ್ನು ದಾನ ಮಾಡಿದ್ದಕ್ಕೆ ಈಗಲೇ ಫಲವನ್ನು ನೀಡಬೇಕಲ್ಲವೇ? ಅತ್ಯುತ್ಕಟವಾದ ಪಾಪ ಪುಣ್ಯಗಳಿಗೆ ಇಲ್ಲಿಯೇ ಫಲ ಉಂಟಾಗುವುದೆಂದು ಶಾಸ್ತ್ರವು ತಿಳಿಸುತ್ತದೆ ಎಂದು ಧೈರ್ಯದಿಂದ ನುಡಿದನು. ಮಗುವಿನ ಶಾಸ್ತ್ರಜ್ಞಾನದ ಮಾತಿಗೆ ಸೋತ ಮಹಾಲಕ್ಷ್ಮಿ ಚಿನ್ನದ ನೆಲ್ಲಿಕಾಯಿ ಮಳೆಯನ್ನೇ ಸುರಿಸಿದಳು. ಆದ್ದರಿಂದ ಬಾಲಕನಿಂದ ರಚಿತವಾದ ಈ ಸ್ತೋತ್ರವು ಕನಕಧಾರಾ ಸ್ತೋತ್ರವೆಂದು ಪ್ರಸಿದ್ಧವಾಯಿತು. ಈ ಕರುಣೆ, ಭಕ್ತಿ, ಶಾಸ್ತ್ರಜ್ಞಾನಗಳನ್ನು ತೋರಿಸಿದ ಬಾಲಕನೇ ಅದ್ವೈತ ತತ್ವವನ್ನು ಭರತಖಂಡಕ್ಕೆ ಸಾರಿ ಮತ್ತೊಂದು ಸಲ ಧರ್ಮವನ್ನು ಸ್ಥಾಪನೆ ಮಾಡಿದ ಶಿವನ ಅವತಾರವಾದ ಶ್ರೀ ಶಂಕರಾಚಾರ್ಯ ಭಗವತ್ಪಾದರು. ಇವರು ವೈಶಾಖ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಕೇರಳ ರಾಜ್ಯದ ಕಾಲಡಿ ಎಂಬ ಗ್ರಾಮದಲ್ಲಿ ನಂಬೂದರಿ ಬ್ರಾಹ್ಮಣ ದಂಪತಿಗಳಾದ ಶಿವಗುರು ಮತ್ತು ಆರಂಬೆಯವರಿಗೆ ಜನಿಸಿದರು. ಈ ದಂಪತಿಗಳಿಗೆ ಕೆಲವು ಕಾಲದವರೆಗೆ ಮಕ್ಕಳಾಗಲಿಲ್ಲ. ಆದ ಕಾರಣ ಚಂದ್ರಮೌಳೀಶ್ವರನ ಹತ್ತಿರ ಪ್ರಾರ್ಥನೆ ಸಲ್ಲಿಸಿ ತಪಸ್ಸುಗೈದರು. ಆ ಶಿವನ ಕೃಪೆಯಿಂದ ಪಡೆದ ಮಗುವೇ ಶಂಕರ. ತಂದೆ ಶಿವಗುರು ಮಗು ಚಿಕ್ಕವನಿರುವಾಗಲೇ ದೈವಾಧೀನರಾದರು. ತಾಯಿಯೇ ಪ್ರೀತಿಯಿಂದ ಬೆಳೆಸಿದರು. ಮಗು ತುಂಬ ಕುಶಾಗ್ರಮತಿಯಾಗಿದ್ದು ಶಾಸ್ತ್ರಗಳ ಪಾಠ ಭಾಷಾಲಿಪಿಗಳನ್ನು ಲೀಲಾಜಾಲವಾಗಿ ಕಲಿತು ಬಿಡುತ್ತಿದ್ದನು. ಪುತ್ರನ ಈ ಶೀಘ್ರ ಬೆಳವಣಿಗೆಯನ್ನು ಕಂಡ ತಾಯಿ 5 ವರ್ಷಕ್ಕೆ ಉಪನಯನ ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದಳು. ಅಲ್ಲಿಯೂ ಕೂಡ 3 ವರ್ಷದ ಒಳಗೆ ವೇದ ವೇದಾಂತಗಳ ಅಧ್ಯಯನವನ್ನು ಮುಗಿಸಿಬಿಟ್ಟನು. ಅಲ್ಲಿಯ ಗುರುಗಳು ಸಂತುಷ್ಟರಾಗಿ ಇನ್ನು ನಮ್ಮಲ್ಲಿ ಕಲಿಯಲು ಏನೂ ಇಲ್ಲ ಎಂದು ಮರಳಿ ಮನೆಗೆ ಕಳುಹಿಸಿದರು. ತಾಯಿಯ ಬಳಿ ಬಂದ ಮಗು ಅವರ ಸೇವೆ ಮತ್ತು ನಿರಂತರ ವೇದ ಪಠನ ಸ್ಮೃತಿಕಾರರಿಂದ ವಿಧಿಸಲ್ಪಟ್ಟ ಸಂಧ್ಯಾಕಾಲಗಳಲ್ಲಿ ಆಗಬೇಕಾದ ಅಗ್ನಿಕಾರ್ಯಗಳನ್ನು ಮಾಡುತ್ತಾ ದಿನೇ ದಿನೇ ಅಪಾರ ತೇಜಸ್ವಿಯಾಗಿ ಬೆಳಗುತ್ತಿದ್ದನು. ಆಗ ಅವನಿಗೆ 8 ವರ್ಷ ಮಾತ್ರ. ಒಂದು ದಿನ ತಾಯಿ ಆರಾಂಬೆಯು ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡಿ ಬರುವಾಗ ಬಿಸಿಲಿನ ತಾಪದಿಂದ ತಲೆ ತಿರುಗಿ ಬಿದ್ದು ಬಿಟ್ಟರು. ಇದನ್ನು ತಿಳಿದ ಶಂಕರರು ತಾಯಿಗೆ ಕಷ್ಟವಾಗದಿರಲಿ ಎಂದು ಪೂರ್ಣಾ ನದಿಯನ್ನು ಗತಿಯನ್ನು ಬದಲಿಸಿ ನಮ್ಮ ಮನೆಯೇ ಹತ್ತಿರವೇ ಹರಿಯಮ್ಮ ಎಂದು ಪ್ರಾರ್ಥಿಸಿದರು. ಅದರಂತೆ ಮಾರನೇ ದಿನದಿಂದ ಪೂರ್ಣಾ ನದಿ ಅವರ ಮನೆಯ ಹತ್ತಿರವೇ ಹರಿಯತೊಡಗಿದಳು. ಹೀಗೆ ಕಾಲ ಕಳೆಯುತ್ತಿರುವಾಗ ಒಂದು ದಿನ ಶಂಕರನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯ ಸಂವಾದವನ್ನು ಓದುತ್ತಾ ಗಂಭೀರ ವದನನಾದನು. ಆಗ ಅವನಿಗೆ ಆತ್ಮದರ್ಶನವನ್ನು ಮಾಡಬೇಕೆಂಬ ಉತ್ಕಟ ಇಚ್ಛೆಯಾಯಿತು. ಆತ್ಮವಾ ಅರೇ ದ್ರಷ್ಟವ್ಯ, ಆತ್ಮನನ್ನು ದರ್ಶನ ಮಾಡಲೇಬೇಕು, ಅದಕ್ಕಾಗಿ ನಾನು ಸನ್ಯಾಸವನ್ನು ಸ್ವೀಕರಿಸಿ ಅದಕ್ಕೆ ತಕ್ಕ ಗುರುವನ್ನು ಅರಿಸಬೇಕು ಎಂದು ಮನಸ್ಸಿನಲ್ಲಿ ದೃಢಪಟ್ಟನು. ಕೂಡಲೇ ತಾಯಿಗೆ ತನ್ನ ಮನದ ಇಂಗಿತವನ್ನು ತಿಳಿಸಿದನು. ತಾಯಿ ಆರ್ಯಾಂಬೆಯು ಆಶ್ಚರ್ಯದಿಂದಲೂ ಗಾಬರಿಯಿಂದಲೂ, ಮಗು ನಿನ್ನನ್ನು ಬಿಟ್ಟರೆ ನನಗಾರಿರುವರು, ಈಗ ಸನ್ಯಾಸದ ಯೋಚನೆ ಬಿಟ್ಟು ಬಿಡು ಎಂದರು. ಬಾಲಕ ಶಂಕರನು ಅಮ್ಮ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ ಎನ್ನುತ್ತಾ ಸಮಾಧಾನ ಪಡಿಸಿದರೂ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಆ ದಿನವೂ ಬೇಗ ಬಂದಿತು. ಒಂದು ದಿನ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆಯು ಶಂಕರನ ಕಾಲನ್ನು ಹಿಡಿದು ಎಳೆಯುತ್ತಿತ್ತು. ಸ್ನೇಹಿತರಿಂದ ಇದನ್ನರಿತ ಆರ್ಯಾಂಬೆಯು ಓಡುತ್ತಾ ನದಿದಡಕ್ಕೆ ಬಂದಳು. ತಾಯಿಯನ್ನು ಕಂಡ ಶಂಕರನು ಆ ಮೃತ್ಯುವಿನ ಹೋರಾಟದಲ್ಲಿಯೇ ಹೇಳಿದನು, ಅಮ್ಮ ಈಗಲಾದರೂ ನನಗೆ ಸನ್ಯಾಸಕ್ಕೆ ಅನುಮತಿಯನ್ನು ನೀಡು, ಸಾಯುವಾಗಲಾದರೂ ಸನ್ಯಾಸವನ್ನು ಸ್ವೀಕರಿಸಿ ನೆಮ್ಮದಿಯಿಂದ ಸಾಯುವೆ. ಬೇರೆ ದಾರಿ ಕಾಣದೆ ತಾಯಿ ಆರ್ಯಾಂಬೆ ಒಪ್ಪಿಗೆಯನ್ನಿತ್ತಳು. ತಕ್ಷಣ ಮನದಲ್ಲಿಯೇ ಸನ್ಯಾಸ ಸ್ವೀಕರಿಸಿದ ಸಂಕಲ್ಪ ಮಾಡಿದ ಶಂಕರನನ್ನು ಮೊಸಳೆ ಬಿಡುಗಡೆ ಮಾಡಿತು. ನಂತರ ಮನೆಯಲ್ಲಿ ತಾಯಿಯ ರಕ್ಷಣೆ ಮತ್ತು ಸೇವೆ ಕಾರ್ಯಗಳನ್ನೆಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದು ಗುರುಗಳ ಅನ್ವೇಷಣೆಗೆ ಹೊರಟನು. ತಾಯಿಯು ಮಗುವನ್ನು ಕರೆದು, ಕಂದ, ನೀನು ಮಹತ್ ಧ್ಯೇಯದಿಂದ ಪ್ರೇರಿತನಾಗಿ ಹೊರಟಿರುವಾಗ ನಾನು ಅಡ್ಡಿ ಮಾಡಲಾರೆ, ಆದರೆ ನನ್ನದೊಂದು ಬಯಕೆ ಇದೆ. ಏನೆಂದರೆ ನನ್ನ ಅಂತಿಮ ಕಾಲದಲ್ಲಿ ನೀನು ನನ್ನ ಬಳಿಯಲ್ಲಿರಬೇಕು, ನಿನ್ನ ಕೈಗಳಿಂದಲೇ ನನ್ನ ಶರೀರಕ್ಕೆ ಸಂಸ್ಕಾರ ಮಾಡಬೇಕು ಎಂದರು. ಶಂಕರನು ಅವರ ಮಾತಿಗೆ ಖಂಡಿತವಾಗಿ ನಡೆಯಿಸಿಕೊಡುತ್ತೇನೆ ಅಮ್ಮ ಎಂದು ಭರವಸೆ ಇತ್ತು. ತಾಯಿಯ ಅಪ್ಪಣೆಯನ್ನು ಮತ್ತು ಆಶೀರ್ವಾದವನ್ನು ಪಡೆದು ಒಂದಿಬ್ಬರು ಬ್ರಹ್ಮಚಾರಿಗಳ ಜೊತೆ ಗುರುಗಳನ್ನು ಹುಡುಕಲು ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸಿದರು. ಎಷ್ಟೋ ಬೆಟ್ಟ ಕಾಡು ನದಿಗಳನ್ನು ದಾಟಿ ನರ್ಮದಾ ನದಿ ತೀರಕ್ಕೆ ಬಂದರು. ಅಲ್ಲಿ ಗೋವಿಂದ ಭಗವತ್ಪಾದರ ಆಶ್ರಮವಿತ್ತು. ಅಲ್ಲಿ ಗುರುಗಳ ಬಗ್ಗೆ ವಿಚಾರಿಸಿದಾಗ ಶಿಷ್ಯರು ಗುರುಗಳು ಸಮಾಧಿ ಸ್ಥಿತಿಯಲ್ಲಿ ಕುಳಿತ ಗುಹೆಯನ್ನು ತೋರಿಸಿದರು. ಆ ಗುಹೆಯನ್ನು ಸಮೀಪಿಸಿದ ಶ್ರೀ ಶಂಕರರು ಶ್ರೀ ಗುರು ಗೋವಿಂದ ಭಗವತ್ಪಾದರನ್ನು ಕುರಿತು ಸ್ತುತಿಸತೊಡಗಿದರು. ಸ್ತುತಿಯನ್ನು ಕೇಳಿದೊಡನೆ ಸಮಾಧಿಯಿಂದ ಬಾಹ್ಯಸ್ಥಿತಿಗೆ ಬಂದ ಗುರುಗಳು ಶಂಕರನನ್ನು ನೋಡಿ, ನೀನು ಯಾರು ಎಂದು ಪ್ರಶ್ನೆಯನ್ನು ಹಾಕಿದರು. ಆಗ ಶಂಕರನು ನಾನು ಬ್ರಹ್ಮ ಎನ್ನುವ ಒಂದು ಸ್ತೋತ್ರವನ್ನು ಹೇಳಿದನು. ಅದನ್ನು ಕೇಳಿದ ಗುರುಗಳು ನಾನು ನಿನಗಾಗಿಯೇ ಕಾಯುತ್ತಿದ್ದೆ ಎಂದು ಹೇಳಿ ನಾನು ನಿನಗೆ ನನ್ನಲ್ಲಿರುವ ಎಲ್ಲ ವಿದ್ಯೆಗಳನ್ನು ಧಾರೆ ಎರೆದು ನಿನಗೆ ಬ್ರಹ್ಮದರ್ಶನವನ್ನು ಮಾಡಿಸುವೆಂದು ಹೇಳಿದರು. ಅದರಂತೆ ಮರುದಿನದಿಂದಲೇ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಅಲ್ಪ ದಿನಗಳಲ್ಲಿಯೇ ಶಂಕರನು ಗುರುಗಳ ಸೇವೆ ಮತ್ತು ಪರಿಪ್ರಶ್ನೆಗಳಿಂದ ಅವರ ಮಾತುಗಳ ಶ್ರವಣ ಮನನ ನಿಧಿಧ್ಯಾಸನದಿಂದ ಉಪನಿಷತ್ತು ಭಗವದ್ಗೀತೆ ಬ್ರಹ್ಮಸೂತ್ರಗಳ ರಹಸ್ಯಾರ್ಥವನ್ನು ಕಲಿತರು. ಅದಲ್ಲದೆ ಅದ್ವೈತ ತತ್ವಗಳನ್ನು ಅರಿತು ಆತ್ಮದರ್ಶನದ ಆನಂದವನ್ನು ಅನುಭವಿಸಿದರು. ಗುರುಗಳಿಂದ ವಿಧಿವತ್ತಾಗಿ ಸನ್ಯಾಸವನ್ನು ಸ್ವೀಕರಿಸಿದರು. ನಂತರ ಗುರುಗಳ ಅಪ್ಪನೆಯಂತೆ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನೂ ಬರೆದರು. ಅದನ್ನು ಓದಿ ಸಂತೃಪ್ತರಾದ ಗುರು ಗೋವಿಂದಪಾದರು ಶಂಕರಾಚಾರ್ಯರನ್ನು ಹತ್ತಿರ ಕುಳ್ಳರಿಸಿ ಆಗಿನ ಭರತಖಂಡದಲ್ಲಿದ್ದ ಧರ್ಮದ ಪರಿಸ್ಥಿತಿಯನ್ನು ವಿವರವಾಗಿ ತಿಳಿಸಿದರು. ಮಗು ಶಂಕರ, ಜೈನ ಮತ್ತು ಬೌದ್ಧ ಧರ್ಮಗಳು ವೇದ ಪ್ರಾಮಾಣ್ಯ ಒಪ್ಪುವುದಿಲ್ಲವೆಂದು ಅವೈದಿಕ ಅಥವಾ ನಾಸ್ತಿಕ ಎಂದೆನಿಸಿಕೊಂಡಿವೆ. ಆದರೆ ಜೈನ ಧರ್ಮ ಬೋಧಿಸುವ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಸಂಗ್ರಹ ಹಾಗೂ ಬೌದ್ಧ ಧರ್ಮ ಬೋಧಿಸಲ್ಪಟ್ಟ ಅಷ್ಟಾಂಗ ಮಾರ್ಗವು ವೇದಕ್ಕೆ ವಿರುದ್ಧವಾಗಿಲ್ಲ. ಆದರೆ ಈ ಧರ್ಮಗಳು ನಿಖರವಾಗಿ ಎಲ್ಲದಕ್ಕೂ ಆಧಾರವಾದ ಪರಬ್ರಹ್ಮನ ವಿಷಯವಾಗಿ ಮಾತ್ರ ಮೌನ ತಾಳಿದರು. ಆದ್ದರಿಂದ ಅವು ವೈದಿಕ ಮತದಿಂದ ದೂರವಾಗಿವೆ. ಈಗ ಈ ಎರಡು ಧರ್ಮಗಳು ನಿಧಾನವಾಗಿ ತಾಂತ್ರಿಕ ಪ್ರಭಾವಕ್ಕೆ ಒಳಗಾಗಿ ಧರ್ಮದ ಮೂಲ ಧ್ಯೇಯನ್ನು ಮರೆತು ಬಿಟ್ಟಿವೆ. ಇನ್ನು ಸನಾತನ ಧರ್ಮದ ಬಗ್ಗೆ ಹೇಳುವುದಾದರೆ ಶೈವ, ವೈಷ್ಣವ, ಶಾಕ್ತರೆಲ್ಲರೂ ಒಬ್ಬರಿಗೊಬ್ಬರು ವಿರೋಧವಾಗಿ ಜಗಳವಾಡುತ್ತಿದ್ದಾರೆ. ವೇದಾಂತದ ನಿಜವಾದ ತಿರುಳಾದ ಆತ್ಮಜ್ಞಾನವನ್ನು ಮರೆತು ಪರಸ್ಪರ ದ್ವೇಷ ವೈಷಮ್ಯಗಳನ್ನು ಹರಡಿ ವೈದಿಕ ಧರ್ಮದ ಸಹಜ ಗುಣಗಳಾದ ಸಹನೆ, ಪ್ರೀತಿ, ಶಾಂತಿ, ದಯೆ, ತ್ಯಾಗ, ವೈರಾಗ್ಯ, ಅಹಿಂಸೆ ಮರೆಯಾಗುತ್ತಿದೆ. ಕಪಾಲಿಕರ ಸಂಖ್ಯೆಯೂ ಹೆಚ್ಚಾಗಿ ಪ್ರಾಣಬಲಿ ಮತ್ತು ನರಬಲಿಗಳಿಗೆ ತಡೆಯೇ ಇಲ್ಲದಂತಾಗಿದೆ. ವತ್ಸ, ಶಂಕರ, ಇದೆಲ್ಲವನ್ನು ನಿವಾರಿಸಿ ಮತ್ತೊಮ್ಮೆ ಧರ್ಮವನ್ನು ಅದ್ವೈತದ ಭದ್ರ ಬುನಾದಿಯ ಮೇಲೆ ಸ್ಥಾಪಿಸಲೆಂದೇ ನಿನ್ನ ಅವತಾರವಾಗಿದೆ. ವೇದ ವೇದಾಂತದ ಮೂಲ ಧ್ಯೇಯ ಆತ್ಮದರ್ಶನ. ಈ ಅದ್ವೈತ ತತ್ವವನ್ನು ಭಾರತದ ಎಲ್ಲೆಡೆ ಪ್ರಚಾರ ಮಾಡು. ಮೊದಲು ನೀನು ಈಗ ವಾರಣಾಸಿಗೆ ಹೋಗಿ ಅಲ್ಲಿರುವ ವಿದ್ವಾಂಸರೊಡನೆ ವಿಚಾರ ವಿನಿಮಯ ಮಾಡು. ಅನಂತರ ಬದರಿಗೆ ತೆರಳಿ ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಪ್ರಸ್ಥಾನತ್ರಯಗಳಾದ ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಭಗವದ್ಗೀತೆಗಳಿಗೆ ಭಾಷ್ಯಗಳನ್ನು ರಚಿಸು. ಇದಾದ ಮೇಲೆ ಭರತಖಂಡವನ್ನೆಲ್ಲ ಸಂಚರಿಸಿ ಧರ್ಮ ಪ್ರಸಾರ ಮಾಡು. ನೀನು ಜಯಶಾಲಿಯಾಗೋ. ಓಂ ಶಿವಮಸ್ತು ಎಂದು ನುಡಿದರು. ಇಲ್ಲಿಯವರೆಗೆ ಏಕಾಗ್ರ ಚಿತ್ತದಿಂದ ಗುರುಗಳ ನುಡಿಗಳನ್ನು ಆಲಿಸುತ್ತಿದ್ದ ಶ್ರೀ ಶಂಕರಾಚಾರ್ಯರು ಗುರುಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗೈದು ಭಗವನ್ ತಮ್ಮ ಆಶೀರ್ವಾದ ಮತ್ತು ಅನುಗ್ರಹಗಳ ಬಲದಿಂದ ನಿಮ್ಮ ಅಪೇಕ್ಷೆಯನ್ನು ಪೂರ್ಣಗೊಳಿಸುತ್ತೇನೆ ಎಂದರು. ಇಷ್ಟು ಹೇಳಿದರೂ ಆಚಾರ್ಯರ ಮನಸ್ಸಿಗೆ ದುಃಖವೂ ಆಗುತ್ತಿತ್ತು. ಏಕೆಂದರೆ ಇನ್ನು ಗುರುಗಳ ಸಾನ್ನಿಧ್ಯದಿಂದ ದೂರ ಹೋಗಬೇಕಲ್ಲ ಎಂದು. ಬ್ರಹ್ಮಜ್ಞಾನವನ್ನು ಬೋಧಿಸಿ ಬ್ರಹ್ಮಾನುಭವವನ್ನು ಮಾಡಿಕೊಟ್ಟಂತಹ ಈ ಮಹಾಗುರುವಿಗೆ ಏನು ಗುರುದಕ್ಷಿಣೆಯನ್ನು ಒಪ್ಪಿಸಲಿ ಎಂದು ಯೋಚಿಸಿದರು. ಆಗ ಅವರಿಗೆ ಆಧ್ಯಾತ್ಮಿಕ ಸಾಧಕರಿಗಾಗಿ ಮಾರ್ಗದರ್ಶನ ಮಾಡುವ ಒಂದು ಪ್ರಕರಣ ಗ್ರಂಥವನ್ನು ರಚಿಸಬೇಕೆಂಬ ಇಚ್ಛೆಯಾಯಿತು. ಅದರಂತೆಯೇ ಕೆಲವೇ ದಿನಗಳಲ್ಲಿ ಈ ಗ್ರಂಥವನ್ನು ರಚಿಸಿ ಗುರುಗಳಿಗೆ ಅರ್ಪಿಸಿದರು. ಇದೇ ಪ್ರಸಿದ್ಧವಾದ ವಿವೇಕ ಚೂಡಾಮಣಿ ಗ್ರಂಥ. ಅದರ ಮೊದಲನೇ ಶ್ಲೋಕವು ಹೀಗಿದೆ: ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸಮಸ್ತ ಉಪನಿಷತ್ತುಗಳ ತಾತ್ಪರ್ಯಕ್ಕೆ ಮಾತ್ರ ಗೋಚರನಾಗಿರುವನು, ವಾಕ್ ಮನಸ್ಸುಗಳಿಗೆ ಅಗೋಚರನಾದವನು, ಪರಮಾನಂದ ಸ್ವರೂಪನು, ಸದ್ಗುರುವು ಆದ ಗೋವಿಂದನಿಗೆ ನಮಿಸುತ್ತೇನೆ. ಹೀಗೆ ಗುರುಗಳಿಗೆ ಗುರುದಕ್ಷಿಣೆಯನ್ನು ನೀಡಿದ ನಂತರ ಅವರ ಅಪ್ಪನೆ ಮತ್ತು ಆಶೀರ್ವಾದದೊಂದಿಗೆ ಮತ್ತೆ ಕೆಲವು ಬ್ರಹ್ಮಚಾರಿಗಳ ಜೊತೆ ಮುಕ್ತಿ ಕ್ಷೇತ್ರವಾದ ಕಾಶಿಗೆ ಹೊರಟರು. ಕಾಶಿ ಕ್ಷೇತ್ರ ತಲುಪಿದ ಕೂಡಲೇ ಶಂಕರಾಚಾರ್ಯರ ತನು ಮನಗಳು ಪುಳಕಗೊಂಡವು. ಗಂಗಾಮಾತೆ, ವಿಶ್ವನಾಥ, ಅನ್ನ ಅನ್ನಪೂರ್ಣೇಶ್ವರಿಯ ದರ್ಶನದಿಂದ ಪ್ರಫುಲ್ಲರಾದರು. ಈ ಪುಣ್ಯಕ್ಷೇತ್ರದಲ್ಲಿಯೇ ಅವರು ಅನೇಕ ಸ್ತವಸ್ತೋತ್ರಗಳನ್ನು ರಚಿಸಿರುವರು. ಹೇಳುವುದಾದರೆ ಗಂಗಾಸ್ತೋತ್ರ, ವಿಶ್ವನಾಥಾಷ್ಟಕಂ, ಅನ್ನಪೂರ್ಣ ಸ್ತೋತ್ರ ಮತ್ತು ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ, ಮನಿಷಾ ಪಂಚಕಂ ಮೊದಲಾದವು. ಈ ಮನಿಷಾ ಪಂಚಕವನ್ನು ಅವರು ರಚಿಸಿದ್ದು ಅದ್ವೈತದ ಸಂಪೂರ್ಣ ಅರಿವು ಮೂಡಿದಾಗ. ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಲ ಚಂಡಾಲನು ನಾಲ್ಕು ನಾಯಿಗಳ ಜೊತೆ ಶ್ರೀ ಶಂಕರಾಚಾರ್ಯರಿಗೆ ಅಡ್ಡವಾಗಿ ಬಂದಾಗ ಆಚಾರ್ಯರು ದೂರಂ ಅಪಸರ, ಅಂದರೆ ದೂರ ಸರಿ ಎಂದು ನುಡಿದರು. ಆ ಚಂಡಾಲನು, ಯಾವುದನ್ನು ದೂರ ಮಾಡಲು ಹೇಳುತ್ತಿರುವಿರಿ? ಈ ದೇಹವನ್ನೇ. ಈ ನಮ್ಮೆಲ್ಲರ ದೇಹವು ಪಂಚಭೂತಗಳಿಂದಲೇ ನಿರ್ಮಿತವಾಗಿದೆ. ನನ್ನ ಶರೀರದಂತೆಯೂ ನಿಮ್ಮ ಶರೀರವು ಅನ್ನಪಾನಗಳಿಂದ ಪೋಷಿತವಾಗಿದೆ. ಹಾಗಾದರೆ ಈ ದೇಹ ನಿಮ್ಮ ದೇಹವನ್ನು ಸ್ಪರ್ಶಿಸಿದರೆ ದೋಷವೇನು? ಇನ್ನು ಆತ್ಮವನ್ನು ಉದ್ದೇಶಿಸಿ ದೂರ ಸರಿ ಎಂದರೆ ಸರ್ವವ್ಯಾಪಿಯಾದ ಆ ಆತ್ಮ ಹೋಗುವುದೆಲ್ಲಿಗೆ? ಈ ಮಾತನ್ನು ಆಲಿಸಿದ ಆಚಾರ್ಯರು ಅವರಿಗೆ ಪ್ರಣಾಮವನ್ನು ಸಲ್ಲಿಸಿ, ಈ ಸಮ್ಯಕ್ ಜ್ಞಾನವನ್ನು ನೀಡಿದ ನೀವು ನನ್ನ ಗುರುಗಳೇ ಆಗಿದ್ದೀರಿ ಎಂದು ಅವರನ್ನು ಸ್ತುತಿಸಿದರು. ಅದೇ ಮನಿಷಾ ಪಂಚಕಂ. ಚಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ತೇಷಾ ಮನಿಷಾ ಮಮ. ಯಾರು ಈ ಬ್ರಹ್ಮತತ್ವವನ್ನು ಅರಿತಿರುವನೋ ಅವನು ಚಂಡಾಲನಾಗಲಿ ಬ್ರಾಹ್ಮಣನಾಗಲಿ ಅವನೇ ಗುರು ಎಂದು ನನ್ನ ಅಭಿಪ್ರಾಯ. ಆಗ ಶ್ರೀ ಶಂಕರಾಚಾರ್ಯರಿಗೆ ಆ ಚಂಡಾಲನ ಜಾಗದಲ್ಲಿ ಚತುರ್ವೇದ ಸಹಿತ ಪರಮೇಶ್ವರನ ದರ್ಶನವಾಯಿತು. ಹೀಗೆ ಶಿವನ ಕೃಪೆಯಿಂದ ಅದ್ವೈತದ ಸಂಪೂರ್ಣ ಅರಿವು ಮೂಡಿತೋ, ಹಾಗೆಯೇ ತಾಯಿ ಅನ್ನಪೂರ್ಣೆಯ ಕೃಪೆಯಿಂದ ಶಕ್ತಿಯನ್ನು ಒಪ್ಪಿಕೊಳ್ಳುವಂತಾಯಿತು. ಒಂದು ದಿನ ಆಚಾರ್ಯರು ಗಂಗಾಸ್ನಾನಗೈದು ಬರುವಾಗ ಮೆಟ್ಟಿಲಿನ ಮೇಲೆ ದಾರಿಗೆ ಅಡ್ಡವಾಗಿ ಒಬ್ಬ ಹೆಂಗಸು ಶವವನ್ನು ಇಟ್ಟುಕೊಂಡು ಕುಳಿತಿದ್ದಳು. ಆಚಾರ್ಯರು ಅವರಿಗೆ ಶವವನ್ನು ದಾರಿಯಿಂದ ಜರುಗಿಸಲು ಹೇಳಿದಾಗ ಆ ತಾಯಿ, ನನಗೆ ಜರುಗಿಸಲು ಆಗುವುದಿಲ್ಲ, ನೀನೇ ಆ ಶವಕ್ಕೆ ಜರುಗಲು ಹೇಳು ಎಂದು ನುಡಿದರು. ಅವಳ ಈ ಅಜ್ಞಾನದ ಮಾತನ್ನು ಕೇಳಿ ನಗುತ್ತಾ, ತಾಯಿ ಅದು ಹೇಗೆ ಜರುಗುತ್ತೆ? ಅದು ಜಡವಾಗಿದೆ, ಅದರಲ್ಲಿ ಶಕ್ತಿ ಇಲ್ಲವೆಂದರು. ಅದಕ್ಕೆ ಉತ್ತರವಾಗಿ, ಅದಕ್ಕೆ ಸಾಧ್ಯವಿಲ್ಲವೇ? ಶಕ್ತಿ ಇಲ್ಲದೆ ಜರುಗಲು ಆಗುವುದಿಲ್ಲವೇ ಎಂಬ ಉತ್ತರವನ್ನು ಕೇಳಿ ತಕ್ಷಣ ಇದರ ಅರ್ಥವನ್ನು ಅರಿತ ಆಚಾರ್ಯರು ತಾಯಿಗೆ ನಮಸ್ಕರಿಸಿದರು, ಶಕ್ತಿಯನ್ನು ಒಪ್ಪಿಕೊಂಡರು. ಹೀಗೆ ಮುಕ್ತಿ ಕ್ಷೇತ್ರವಾದ ಕಾಶಿಯಲ್ಲಿ ಅವರ ಜ್ಞಾನ ಪರಿಪೂರ್ಣವಾಯಿತು. ಆಚಾರ್ಯರ ಪ್ರಮುಖ ನಾಲ್ಕು ಶಿಷ್ಯರಲ್ಲಿ ಮೊದಲನೆಯವರಾದ ಸನಂದರರು ದೊರಕಿದ್ದು ಈ ಕ್ಷೇತ್ರದಲ್ಲಿಯೇ. ಇವರು ದಕ್ಷಿಣ ಚೋಳ ದೇಶದಿಂದ ಗುರುಗಳಿಗಾಗಿ ಹುಡುಕುತ್ತಾ ಇಲ್ಲಿಯವರೆಗೆ ಬಂದಿದ್ದರು. ಶಂಕರಾಚಾರ್ಯನ್ನು ಕಂಡ ಕೂಡಲೇ ಇವರೇ ನನ್ನ ಗುರುಗಳೆಂದು ನಿಶ್ಚಯಿಸಿ ಅವರ ಶಿಷ್ಯರಾಗಿದ್ದರು. ಇವರ ಗುರುಭಕ್ತಿಗೆ ಸಾಟಿಯೇ ಇರಲಿಲ್ಲ. ಅದಕ್ಕೆ ಉದಾಹರಣೆಯಾಗಿ, ಒಂದು ದಿನ ನದಿಯ ದಡದಲ್ಲಿದ್ದ ಆಚಾರ್ಯ ಶಂಕರರು ಇನ್ನೊಂದು ದಡದಲ್ಲಿದ್ದ ಸನಂದರನ್ನು ಕೂಗಿ ಕರೆದರು. ಗುರುಗಳ ಧ್ವನಿಯನ್ನು ಕೇಳಿದ ಕೂಡಲೇ ಸನಂದನರು ಯಾವ ಯೋಚನೆಯನ್ನು ಮಾಡದೆ ನದಿಯನ್ನು ಹಾಗೆಯೇ ಇಳಿದುಬಿಟ್ಟರು. ಅವರು ಕಾಲಿಟ್ಟ ಕಡೆಗೆ ಒಂದೊಂದು ಕಮಲವು ಆಧಾರವಾಗಿ ನಿಂತಿತು. ಹೀಗೆ ಗುರುಗಳನ್ನು ಸಮೀಪಿಸಿದರು. ಅಂದಿನಿಂದ ಸನಂದನರ ಹೆಸರು ಪದ್ಮಪಾದ ಎಂದಾಯಿತು. ಇವರು ನರಸಿಂಹನನ್ನು ಆರಾಧಿಸಿ ಅವರ ಕೃಪೆಗೆ ಪಾತ್ರರಾಗಿದ್ದರು. ಹೀಗೆ ಕಾಶಿಯಲ್ಲಿ, ವಿದ್ವಾಂಸರ ತವರ ಮನೆಯಾದ ಕಾಶಿಯಲ್ಲಿ ಆಚಾರ್ಯರು ಗುರು ಗೋವಿಂದ ಪಾದರ ಆಣತಿಯಂತೆ ಸಾಹಿತ್ಯ, ಅಲಂಕಾರ, ತರ್ಕ, ವ್ಯಾಕರಣ, ಮೀಮಾಂಸೆ, ವೇದಾಂತಶಾಸ್ತ್ರ ಮತ್ತು ಯೋಗ, ಹೀಗೆ ಎಲ್ಲ ವಿದ್ವಾಂಸರ ಜೊತೆ ವಿಚಾರ ವಿನಿಮಯ ಮಾಡಿ ಬದರಿ ಕ್ಷೇತ್ರಕ್ಕೆ ಹೋಗಲು ಅಣಿಯಾದರು. ಕಾಶಿಯಿಂದ ಬದರಿಗೆ ಬಂದು ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ರಚಿಸಿದರು. ಆಗ ಅಲ್ಲಿ ಮಹರ್ಷಿ ವೇದವ್ಯಾಸರು ವೃದ್ಧ ಬ್ರಾಹ್ಮಣ ವೇಷದಲ್ಲಿ ಬಂದು ಭಾಷ್ಯಗಳನ್ನು ಆಚಾರ್ಯರ ಜೊತೆ ಚರ್ಚಿಸಿ ಅದರ ಲೋಪದೋಷಗಳನ್ನು ತಿಳಿಸುತ್ತಿದ್ದರು. ಕೊನೆಗೆ ತಮ್ಮ ನಿಜಸ್ವರೂಪವನ್ನು ತಿಳಿಸಿ ತುಂಬು ಹೃದಯದಿಂದ, ನಿನ್ನ ಗುರುಗಳು ಒಪ್ಪಿಸಿದ ಎರಡನೇ ಕಾರ್ಯಕ್ಕೆ ಸಿದ್ಧನಾಗು, ಅಂದರೆ ಭಾರತದೆಲ್ಲೆಡೆ ಸಂಚರಿಸಿ ಧರ್ಮ ಪ್ರಚಾರ ಮಾಡಿ ಧರ್ಮ ಸ್ಥಾಪನೆಯನ್ನು ಮಾಡು ಎಂದು ಆಶೀರ್ವದಿಸಿದರು. ಆಗ ಆಚಾರ್ಯರಿಗೆ ಕೇವಲ 16 ವರ್ಷವಾಗಿತ್ತು. ವೇದವ್ಯಾಸರ ಆಶೀರ್ವಾದವನ್ನು ಪಡೆದು ಬದರಿಯಿಂದ ಮತ್ತೆ ಕಾಶಿಗೆ ಬಂದರು. ಇಲ್ಲಿಂದಲೇ ಅವರ ಪ್ರಚಾರ ಕಾರ್ಯವು ಪ್ರಾರಂಭವಾಯಿತು. ಕಾಶಿ ಕ್ಷೇತ್ರದಿಂದ ತ್ರಿವೇಣಿ ಸಂಗಮ ಕ್ಷೇತ್ರವಾದ ಪ್ರಯಾಗಕ್ಕೆ ಬಂದರು. ಈ ಕ್ಷೇತ್ರದಲ್ಲಿ ಪ್ರಸಿದ್ಧ ಕರ್ಮವಾದಿಯಾದ ಕುಮಾರಿಲ ಭಟ್ಟರನ್ನು ಭೇಟಿ ಮಾಡಿದರು. ಆದರೆ ಅವರು ಆಗಲೇ ತುಷಾಗ್ನಿಯನ್ನು ಪ್ರವೇಶಿಸಿದ್ದರು. ಇದಕ್ಕೆ ಕಾರಣವೇನೆಂದರೆ, ವೈದಿಕ ಕರ್ಮಕಾಂಡವನ್ನು ಎತ್ತಿ ಹಿಡಿದ ಕುಮಾರಿಲ ಭಟ್ಟರು ಬೌದ್ಧ ಮತಾವಲಂಬಿಯಂತೆ ವೇಷಧರಿಸಿಕೊಂಡು ಬೌದ್ಧ ಧರ್ಮವನ್ನು ಕಲಿಸಿದ್ದ ಗುರುವಿಗೆ ವಿರೋಧವಾಗಿ ಅವರ ಧರ್ಮ ದರ್ಶನಗಳನ್ನು ಖಂಡಿಸಿದ್ದರು. ಈ ನೋವು ಅವರನ್ನು ಬಾಧಿಸುತ್ತಿತ್ತು. ಈ ಕಾರ್ಯವನ್ನು ಅವರು ವೇದ ಪ್ರಾಮಾಣ್ಯವನ್ನು ಸ್ಥಾಪಿಸುವ ಸಲುವಾಗಿ ಮಾಡಿದ್ದರೂ ಕೂಡ ಗುರುದ್ರೇಹ ಮಾಡಿದೆನಲ್ಲ, ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಲೇಬೇಕೆಂದು ತುಷಾಗ್ನಿಯನ್ನು ಪ್ರವೇಶಿಸಿದ್ದರು. ಶಿರಸ್ಸು ಮಾತ್ರ ಹೊರಗಿದ್ದು ಉಳಿದ ದೇಹವೆಲ್ಲವೂ ಒಳಗೆ ಬೆಂಕಿಯಲ್ಲಿ ನಿಧಾನವಾಗಿ ಬೇಯುತ್ತಿತ್ತು. ಆದರೂ ಕೂಡ ಪ್ರಶಾಂತರಾಗಿದ್ದ, ಸಮನಸ್ಕರಾಗಿದ್ದ, ದೃಢಚಿತ್ತರಾಗಿದ್ದ ಆಚಾರ್ಯ ಕುಮಾರಿಲ ಭಟ್ಟರನ್ನು ಶಂಕರಾಚಾರ್ಯರು ಸಮೀಪಿಸಿ, ನಾವು ಬರೆದ ಭಾಷ್ಯಕ್ಕೆ ತಾವು ವಾರ್ತಿಕವನ್ನು ಬರೆಯಬೇಕೆಂಬ ಇಚ್ಛೆ ಇತ್ತು, ತಮ್ಮನ್ನು ಈ ತುಷಾಗ್ನಿಯಿಂದ ನಾನು ರಕ್ಷಿಸಬಲ್ಲೆನೆಂದು ನುಡಿದರು. ಅದಕ್ಕೆ ಉತ್ತರವಾಗಿ ಕುಮಾರಿಲ ಭಟ್ಟರು, ಯತಿವರ್ಯ, ಈ ಪ್ರಾಯಶ್ಚಿತದಿಂದ ಬಿಡುಗಡೆ ಹೊಂದುವ ಇಚ್ಛೆ ನನಗಿಲ್ಲ. ನನ್ನ ಶಿಷ್ಯನಾದ ವಿಶ್ವರೂಪನು, ಅವನ ಇನ್ನೊಂದು ಹೆಸರು ಮಂಡನ ಮಿಶ್ರ, ಅವನು ಮಹಿಷ್ಮತಿ ನಗರದಲ್ಲಿರುವನು. ಆತನು ವೈದಿಕ ಕರ್ಮ ಮಾರ್ಗದಲ್ಲಿ ಸದಾ ನಿರತನಾಗಿರುವನು. ಕರ್ಮಠನಾಗಿ ಪ್ರವೃತ್ತಿ ಮಾರ್ಗದಲ್ಲಿ ತೊಡಗಿದ್ದು ಸದಾ ಕರ್ಮ ಸಿದ್ಧಾಂತವನ್ನೇ ಬೋಧಿಸುತ್ತಾನೆ. ಅವನಿಗೆ ಸರಸ್ವತಿಯ ಅಪರ ಅವತಾರಳಾದ ಉಭಯ ಭಾರತಿ ಎಂಬ ಪತ್ನಿ ಇರುವಳು. ಶಾಸ್ತ್ರ ಪ್ರವೀಣೆಯಾದ ಅವಳನ್ನು ಮಧ್ಯಸ್ಥಳನ್ನಾಗಿ ಮಾಡಿಕೊಂಡು ತಾವು ಆ ಪಂಡಿತನನ್ನು ವಾದದಲ್ಲಿ ಸೋಲಿಸಿ ಅವನನ್ನು ಶಿಷ್ಯನಾಗಿ ಮಾಡಿಕೊಳ್ಳಿ. ಆಗ ಪಂಡಿತ ಮಂಡಲವನ್ನೇ ಗೆದ್ದಂತೆ ಆಗುತ್ತದೆ. ಹೀಗೆ ನುಡಿದು ಕುಮಾರಿಲ ಭಟ್ಟರು ಶ್ರೀ ಶಂಕರಾಚಾರ್ಯರಿಗೆ ವಂದಿಸಿ ಪಾರ್ಥಿವ ಶರೀರವನ್ನು ಅಗ್ನಿಗೆ ಅರ್ಪಿಸಿ ಮುಕ್ತರಾದರು. ಕುಮಾರಿಲ ಭಟ್ಟರ ಮಾತಿನಂತೆ ಪ್ರಯಾಗದಿಂದ ಮಹಿಷ್ಮತಿ ನಗರಕ್ಕೆ ಬಂದ ಆಚಾರ್ಯ ಬೃಂದವು ಮಂಡನ ಮಿಶ್ರರನ್ನು ಕಂಡು ವಾದಭಿಕ್ಷೆಯನ್ನು ಬೇಡಿ ಬಂದಿರುವೆನೆಂದರು. ತನ್ನ ತಂದೆಯ ಶ್ರಾದ್ದವನ್ನು ನಡೆಸುವ ಸಮಯದಲ್ಲಿ ಬಂದ ಯತಿಯನ್ನು ಕಂಡು ಕೋಪಗೊಂಡರು. ಆದರೆ ಆಮಂತ್ರಿಸಿದ ಬ್ರಾಹ್ಮಣರ ಮಾತಿನಂತೆ ಯತಿವರ್ಯರನ್ನು ಆಧರಿಸಿ ಸತ್ಕರಿಸಿದನು. ಅಂದಿನ ಮಾತಿನಂತೆ ಮರುದಿನದಂದು ವಾದಭಿಕ್ಷೆಗೆ ಸಭೆಯು ಸಿದ್ಧವಾಯಿತು. ಉಭಯ ಭಾರತಿ ಮಧ್ಯಸ್ಥಿಕೆ ವಹಿಸಿದಳು. ಪಣ ಏನನ್ನು ಇಡುವುದು ಎಂಬ ಪ್ರಶ್ನೆಗೆ ಯತಿ ಶಂಕರಾಚಾರ್ಯರು, ಸೋತವರು ಗೆದ್ದವರ ಶಿಷ್ಯನಾಗಬೇಕು ಎಂದು ನುಡಿದರು. ಅಂದರೆ ಶಂಕರಾಚಾರ್ಯರು ಸೋತರೆ ಮಂಡನ ಮಿಶ್ರರ ಶಿಷ್ಯರಾಗುತ್ತಾರೆ, ಮಂಡನ ಮಿಶ್ರನು ಸೋತರೆ ಸನ್ಯಾಸವನ್ನು ಸ್ವೀಕರಿಸಿ ಶಂಕರಾಚಾರ್ಯರ ಶಿಷ್ಯರಾಗಬೇಕು. ಈ ಮಾತನ್ನು ಕೇಳಿದ ಮಂಡನ ಮಿಶ್ರರಿಗೆ ಒಂದು ಕ್ಷಣ ಆಶ್ಚರ್ಯವೂ ಭಯವೂ ಆಯಿತು. ಈ ವಾದವು ಅನೇಕ ದಿನಗಳ ಕಾಲ ನಡೆಯಿತು. ಪ್ರತಿದಿನವೂ ಭೋಜನದ ಸಮಯದಲ್ಲಿ ಉಭಯ ಭಾರತಿಯು ಪತಿ ಮಂಡನ ಮಿಶ್ರರನ್ನು ಭೋಜನಕ್ಕೂ, ಯತಿ ಶಂಕರಾಚಾರ್ಯನು ಭಿಕ್ಷೆಗೂ ಆಹ್ವಾನಿಸುತ್ತಿದ್ದಳು. ಈ ವಾದವು ಕೊನೆಗೆ ಮಂಡನ ಮಿಶ್ರರ ಸೋಲಿನಿಂದ ಮುಕ್ತಾಯಗೊಂಡಿತು. ಅಂದಿನ ದಿನ ಮಾತ್ರ ಉಭಯ ಭಾರತಿಯು ಪತಿ ಮತ್ತು ಯತಿಯನ್ನು ಒಟ್ಟಿಗೆ ಭಿಕ್ಷೆಗೆ ಆಹ್ವಾನಿಸಿದಳು. ಈ ರೀತಿ ಆಕೆಯು ಚಮತ್ಕಾರವಾಗಿ ತೀರ್ಪನ್ನು ಪ್ರಕಟ ಮಾಡಿದ್ದಳು. ಅಂದರೆ ತನ್ನ ಪತಿಯು ಸನ್ಯಾಸವನ್ನು ಸ್ವೀಕರಿಸಬೇಕು ಎಂಬ ತೀರ್ಪನ್ನು ಕೊಟ್ಟಿದ್ದಳು. ಆದರೂ ಅವಳ ಮನಸ್ಸು ಪತಿ ಸನ್ಯಾಸವನ್ನು ಸ್ವೀಕರಿಸಿ ತನ್ನನ್ನು ತೊರೆದು ಹೋಗುವ ಗಳಿಗೆ ಸಮೀಪಿಸಿತೆಂದು ಖಿನ್ನಳೂ ಆದಳು. ಮಾರನೇ ದಿನ ಸಭೆಯಲ್ಲಿ ಉಭಯ ಭಾರತಿ ಆಚಾರ್ಯ ಶಂಕರನ್ನು ಸಮೀಪಿಸಿ, ನನ್ನದೊಂದು ಕೋರಿಕೆ ಇದೆ, ತಾವು ಶಾಸ್ತ್ರಾರ್ಥದಲ್ಲಿ ಪತಿದೇವರನ್ನು ಗೆದ್ದಿದ್ದೀರಿ, ಆದರೆ ನಾನು ಅವಳ ಅರ್ಧಾಂಗಿನಿ, ತಾವು ನನ್ನಲ್ಲಿಯೂ ಚರ್ಚೆ ಮಾಡಿ ನನ್ನನ್ನು ಸಹ ಗೆಲ್ಲದಿದ್ದರೆ ನಿಮ್ಮ ಜಯವು ಸಂಪೂರ್ಣವಾಗದು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಂಕರರು, ಹೌದು ತಾಯಿ, ತಾವು ಹೇಳಿದ್ದು ಸರಿ, ತಮ್ಮ ಮಾತು ಶಾಸ್ತ್ರಸಮ್ಮತವಾಗಿದೆ, ತಮ್ಮೊಡನೆ ವಾದಕ್ಕೆ ಸಿದ್ಧನಾಗಿದ್ದೇನೆ ಎಂದರು. ಇವರಿಬ್ಬರ ನಡುವೆಯೂ ಎಲ್ಲ ಶಾಸ್ತ್ರಗಳ ಚರ್ಚೆ ನಡೆಯಿತು. ಯತಿಯನ್ನು ಸೋಲಿಸುವ ದಾರಿ ಕಾಣದಾದಾಗ ಉಭಯ ಭಾರತೀಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಸ್ಫುರಿಸಿತು. ಈ ಯತಿವರ್ಯರು ಸಕಲ ಶಾಸ್ತ್ರ ಪಂಡಿತರಾಗಿದ್ದಾರೆ, ಆದರೆ ಸನ್ಯಾಸಿಯಾಗಿರುವುದರಿಂದ ಕಾಮಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿರಲಾರರು ಎಂದು ತಿಳಿದು ಆ ಶಾಸ್ತ್ರ ಪ್ರಶ್ನೆಯನ್ನು ಕೇಳಿದರು. ಆಗ ಮೌನ ತಾಳಿದ ಯತಿಶಂಕರರು ಯೋಚಿಸಿ ಒಂದು ತಿಂಗಳ ಸಮಯವನ್ನು ಕೇಳಿದರು. ಆ ಒಂದು ತಿಂಗಳಿನಲ್ಲಿ ಪರಕಾಯ ಪ್ರವೇಶ, ಅಂದರೆ ಇನ್ನೊಂದು ದೇಹದಲ್ಲಿ ಪ್ರವೇಶ ಮಾಡಿ ಅಮರುಕನೆಂಬ ರಾಜನ ದೇಹವನ್ನು ಪ್ರವೇಶ ಮಾಡಿ ಕಾಮಶಾಸ್ತ್ರದ ಅಧ್ಯಯನವನ್ನು ಮಾಡಿ ಮತ್ತೆ ಒಂದು ತಿಂಗಳಿಗೆ ಸರಿಯಾಗಿ ಆಚಾರ್ಯರ ಮಂಡನ ಮಿಶ್ರರ ಮನೆಗೆ ಮರಳಿ ಬಂದರು. ಆ ಮರಳಿ ಬಂದ ಆಚಾರ್ಯ ಶಂಕರನ್ನು ಪೂಜಾ ಸತ್ಕಾರಗಳಿಂದ ಉಪಚರಿಸಿದರು. ಆಗ ಉಭಯ ಭಾರತಿ ವಿನಯದಿಂದ ನಮಸ್ಕರಿಸಿ ಆಚಾರ್ಯರನ್ನು ಸ್ತುತಿಸಿದಳು. ಹೇ ಬ್ರಾಹ್ಮಣೋತ್ತಮರೇ, ನೀವು ಸರ್ವ ವಿದ್ಯೆಗಳಿಗೂ ಒಡೆಯರಾಗಿದ್ದೀರಿ. ಕೇವಲ ನನ್ನನ್ನು ಗೆಲ್ಲಲಿಕ್ಕಾಗಿ ನೀವು ಮನುಷ್ಯ ಸಹಜವಾಗಿ ನಡೆದುಕೊಂಡಿರಿ. ನೀವು ಪರಮಾತ್ಮ ಸ್ವರೂಪರಾಗಿದ್ದೀರಿ. ನಮ್ಮೀರ್ವರನ್ನು ವಾದದಲ್ಲಿ ಸೋಲಿಸಿದಂತಾಯಿತು. ನಮಗೇನು ಲಜ್ಜಾಸ್ಪದವಲ್ಲ. ಇನ್ನು ನಾನು ನನ್ನ ಪರಿಶುದ್ಧವಾದ ಸ್ವಸ್ಥಾನಕ್ಕೆ ಮರಳಲು ಇಚ್ಛಿಸುತ್ತೇನೆ. ನನಗೆ ಅನುಜ್ಞೆಯನ್ನು ನೀಡಿ ಎಂದು ಹೇಳಿದಳು. ಆಗ ಶ್ರೀಶಂಕರರು, ಹೇ ದೇವಿ, ನೀನು ಬ್ರಹ್ಮದೇವನ ಅರ್ಧಾಂಗಿಯಾದ ಸರಸ್ವತಿ ದೇವಿ ಎಂಬುದನ್ನು ನಾನು ನಿಶ್ಚಯವಾಗಿ ಬಲ್ಲೆ. ಆದುದರಿಂದ ನಾನು ಭವಿಷ್ಯದಲ್ಲಿ ಸ್ಥಾಪಿಸಲಿರುವ ಶೃಂಗಗಿರಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಪ್ರತಿಮಾಸ್ಥಾನ ಶಾರದಾ ಎಂಬ ಹೆಸರಿನಿಂದ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಿರು ಎಂದು ನಿವೇದಿಸಿಕೊಂಡರು. ಹಾಗೆಯೇ ಆಗಲಿ ಎಂದು ಮಾತುಕೊಟ್ಟ ಉಭಯ ಭಾರತಿಯವರು ಮಂಡನ ಮಿಶ್ರನು ಸನ್ಯಾಸವನ್ನು ಸ್ವೀಕರಿಸಿ ಸುರೇಶ್ವರಾಚಾರ್ಯರಾದರು. ಇವರೇ ಆಚಾರ್ಯರ ಎರಡನೇ ಪ್ರಮುಖ ಶಿಷ್ಯರು. ಹೀಗೆ ಮಹಿಷ್ಮತಿಯಿಂದ ದಕ್ಷಿಣದತ್ತ ಪ್ರಯಾಣ ಬೆಳೆಸಿದ ಆಚಾರ್ಯ ಮತ್ತು ಸಂಗಡಿಗರು ಶ್ರೀಶೈಲವನ್ನು ತಲುಪಿದರು. ಇಲ್ಲಿ ಕಪಾಲಿಕರ ಪ್ರಭಾವ ಹೆಚ್ಚಾಗಿತ್ತು. ಆ ಕಪಾಲಿಕರ ಮನವೊಲಿಸಿ ಅವರೆಲ್ಲರೂ ಶುದ್ಧ ವೈದಿಕ ಶೈವ ಮತವನ್ನು ಅನುಸರಿಸುವಂತೆ ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಿದ್ದರು. ಇಲ್ಲಿ ಒಂದು ಸಲ ಪ್ರಮುಖ ಕಪಾಲಿಕನಾದ ಉಗ್ರಭೈರವನು ಆಚಾರ್ಯ ಶಂಕರನ್ನು ಸಮೀಪಿಸಿ, ಕಪಾಲಿಯಾದ ಭೈರವನನ್ನು ಪ್ರಸನ್ನಗೊಳಿಸಲು ನಿಮ್ಮ ಶರವನ್ನು ಅರ್ಪಿಸುವೆನು ಎಂದು ಕೇಳಿದನು. ಆಚಾರ್ಯರು ಮರುಮಾತಿಲ್ಲದೆ ಒಪ್ಪಿಗೆಯನ್ನಿತ್ತರು. ಆದರೆ ನಿಧಾನವಾಗಿ ಹೇಳಿದರು, ಇದು ಏನಾದರೂ ನಿನ್ನ ಶಿಷ್ಯರಿಗೆ ತಿಳಿದರೆ ನೀನು ಭೈರವನಿಗೆ ಬಲಿಯಾಗುವೆ, ಆದ್ದರಿಂದ ಈ ಕೆಲಸವನ್ನು ಗುಟ್ಟಾಗಿ ಮಾಡೆಂದು ತಿಳಿಸಿದರು. ಅದರಂತೆ ಕಪಾಲಿಕನು ಮಾರನೇ ದಿನ ಬೆಳಗ್ಗೆ ಸಮಾಧಿಸ್ಥರಾದ ಆಚಾರ್ಯರನ್ನು ಗುಟ್ಟಾಗಿ ಕರೆದುಕೊಂಡು ಬಂದು ಕಪಾಲಿಕ ಉಗ್ರಭೈರವನ್ನು ಬಲಿ ಕೊಡಲು ಸಿದ್ಧನಾದನು. ಇದನ್ನು ಅರಿತ ಶಿಷ್ಯರಾದ ಪದ್ಮಪಾದರು ನರಸಿಂಹನ ಆವೇಶವನ್ನು ಹೊಂದಿ ಕಪಾಲಿಕ ಉಗ್ರಭೈರವನ್ನು ತೊಡೆ ಮೇಲೆ ಮಲಗಿಸಿ ಹಿರಣ್ಯಕಶಿಪುವಿನಂತೆ ಸೀಳಿ ಹಾಕಿದರು. ಆಗ ಸಮಾಧಿಸ್ಥರಾದ ಶ್ರೀಶಂಕರರು ಬಾಹ್ಯ ಪ್ರಜ್ಞೆಗೆ ಮರಳಿ ನರಸಿಂಹನ ಅಟ್ಟಹಾಸ ಕೇಳಿ ಅಲ್ಲಿಯೇ ಅವನನ್ನು ಸ್ತುತಿಸಿದರು. ಇದೇ ಲಕ್ಷ್ಮೀ ನರಸಿಂಹ ಸ್ತೋತ್ರ. ಹೀಗೆ ಪದ್ಮಪಾದರು ಇನ್ನೊಂದು ಸಲ ಆಸಾಮಿನಲ್ಲಿ ಶ್ರೀಶಂಕರಾಚಾರ್ಯರ ಜೀವವನ್ನು ಉಳಿಸಿದ್ದರು. ಆಸಾಮಿನಲ್ಲಿರುವ ಅಭಿನವಗುಪ್ತನೆಂಬ ಶಾಕ್ತಗುರುಗಳನ್ನು ವಾದದಲ್ಲಿ ಸೋಲಿಸಿದ್ದಕ್ಕೆ ಅವಮಾನಗೊಂಡ ಅವರು ವಾಮಾಚಾರ ಪ್ರಯೋಗದಿಂದ ಆಚಾರ್ಯ ಶಂಕರಾಚಾರ್ಯರ ದೇಹಕ್ಕೆ ಹಾನಿ ಉಂಟು ಮಾಡುವಂತೆ ಮಾಡಿದ್ದರು. ಅದನ್ನು ಅರಿತ ಪದ್ಮಪಾದರು ನರಸಿಂಹ ಕೃಪೆಯಿಂದ ಅದು ಅವರಿಗೆ ತಿರುಗುವಂತೆ ಮಾಡಿ ಅತ್ಯಂತ ಭಕ್ತಿ ಮತ್ತು ಜಾಗೃತಿಯ ಸೇವೆಯಿಂದ ಗುರುಗಳ ದೇಹವನ್ನು ರಕ್ಷಿಸಿದ್ದರು. ಶ್ರೀಶೈಲದಿಂದ ಈ ಬೃಂದವು ಹೊರಟು ಗೋಕರ್ಣ, ಹರಿಶಂಕರ, ಕೊಲ್ಲೂರು ಕ್ಷೇತ್ರಗಳನ್ನು ದರ್ಶಿಸಿ ಶ್ರೀಬಲಿ ಎಂಬ ಊರಿಗೆ ಬಂದರು. ಅಲ್ಲಿ ಪ್ರಭಾಕರ ಭಟ್ಟನೆಂಬ ಬ್ರಾಹ್ಮಣ ತನ್ನ ಪತ್ನಿ ಮತ್ತು ಪುತ್ರ ಸಮೇತರಾಗಿ ಆಚಾರ್ಯರ ದರ್ಶನಕ್ಕೆ ಬಂದನು. ಪತ್ನಿ ಪತ್ನಿಯರು ಪ್ರಣಾಮಗೈದ ನಂತರ ಅವರ ಒಬ್ಬನೇ ಮಗನು ಸಾಷ್ಟಾಂಗ ಪ್ರಣಾಮ ಮಾಡಿ ಏಳಲೇ ಇಲ್ಲ. ಆಗ ತಂದೆ ಪ್ರಭಾಕರ ಭಟ್ಟರು, ಪೂಜ್ಯರೇ, ಇವನು ನನ್ನ ಮಗ, 13 ವರ್ಷವಾದರೂ ಮಾತೇ ಆಡಿಲ್ಲ, ಜಡನಂತಿರುತ್ತಾನೆ, ಯಾವುದನ್ನು ಅಪೇಕ್ಷಿಸುವುದಿಲ್ಲ ಎಂದರು. ಆಗ ಶ್ರೀ ಶಂಕರರು ಹುಡುಗನನ್ನು ಎಬ್ಬಿಸಿ ತಲೆ ನೇವರಿಸುತ್ತಾ, ಕಸ್ತ್ವಂ ಜಡವತ್ ವರ್ತಸೆ, ಏಕೆ ಜಡನಂತೆ ವರ್ತಿಸುತ್ತಿದ್ದೀಯಾ ಎಂದರು. ಆವರೆಗೂ ಮಾತನಾಡದ ಆ ಹುಡುಗ, ನಾಹಂ ಜಡಃ ಕಿಂತು ಮತ್ ಸನ್ನಿಧಾನೇನ ಜಡಃ ಪ್ರವರ್ತತೆ, ನಾನೇನು ಜಡನಲ್ಲ, ಆದರೆ ನನ್ನ ಸನ್ನಿಧಾನ ಮಾತ್ರದಿಂದಲೇ ಜಡವು ಪ್ರವರ್ತಿಸುತ್ತದೆ ಎಂದು ಹೇಳಿದನು. ಹೀಗೆ ಅವನು 12 ಶ್ಲೋಕಗಳಿಂದ ಗುರುಗಳಿಗೆ ಉತ್ತರಿಸಿದನು. ಆಚಾರ್ಯರು ಅತೀವ ಆನಂದಿತರಾದರು. ಆಗ ತಂದೆಗೆ ಹೇಳಿದರು, ಬ್ರಾಹ್ಮಣರೇ, ನಿಮ್ಮ ಮಗ ಖಂಡಿತವಾಗಿಯೂ ಜಡನಲ್ಲ, ಇವನ ಪ್ರವೃತ್ತಿಯೆಲ್ಲವೂ ಅಂತರ್ಮುಖವಾಗಿದೆ, ಇನ್ನೆಂದೂ ಸಂಸಾರದ ಕಡೆಗೆ ತಿರುಗಲಾರನು, ಆದ್ದರಿಂದ ಇವನನ್ನು ನನಗೆ ಒಪ್ಪಿಸಿರಿ, ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ಪರಮತತ್ವವನ್ನು ನಿರೂಪಿಸಿರುವನು, ಇವನನ್ನು ಹಸ್ತಾಮಲಕನೆಂದು ಕರೆಯುತ್ತೇವೆ, ಇವರೇ ಮೂರನೆಯ ಪ್ರಮುಖ ಶಿಷ್ಯರು. ಅಲ್ಲಿಂದ ಶಿಷ್ಯರೊಡಗೂಡಿ ತುಂಗಾ ನದಿಯ ತೀರದಲ್ಲಿರುವ ಪವಿತ್ರ ಕ್ಷೇತ್ರವಾದ ಶೃಂಗಗಿರಿಗೆ ಬಂದರು. ಇಲ್ಲಿ ಅವರು ಒಂದು ಆಶ್ಚರ್ಯವನ್ನು ನೋಡಿದರು. ಉರಿ ಬಿಸಿಲಿನಲ್ಲಿ ಬಂಡಿಯ ಮೇಲೆ ಕುಳಿತ ಕಪ್ಪೆಗೆ ಕಷ್ಟವಾಗದಿರಲೆಂದು ಒಂದು ನಾಗರ ಹಾವು ತನ್ನ ಹೆಡೆ ಬಿಚ್ಚಿ ನೆರಳನ್ನು ಒದಗಿಸುತ್ತಿತ್ತು. ಸ್ವಭಾವದಿಂದ ವೈರಿಗಳಾದ ಹಾವು ಕಪ್ಪೆಗಳು ಈ ರೀತಿ ಅನ್ಯೋನ್ಯವಾಗಿ ಸಹಾಯ ಬುದ್ಧಿಯಿಂದ ಇರುವುದನ್ನು ನೋಡಿ ಪುಳಕಿತರಾದರು. ಇದಕ್ಕೆ ಕಾರಣ ಋಷ್ಯಶೃಂಗ ಮುನಿಗಳ ತಪಸ್ಸು ಎಂದು ಅರ್ಥವಾಗಿತ್ತು. ಅವರ ಹೆಸರಿನಿಂದಲೇ ಇದಕ್ಕೆ ಶೃಂಗಗಿರಿ ಎಂದು ಹೆಸರು ಬಂದಿದೆ. ಇಲ್ಲಿರುವಾಗಲೇ ಅವರಿಗೆ ತಾಯಿಯ ನೆನಪಾಗಿ ಕೊಟ್ಟ ಮಾತಿನಂತೆ ಅಂತಿಮ ಗಳಿಗೆಯಲ್ಲಿ ಅವರು ಪಕ್ಕದಲ್ಲಿದ್ದು ಸೇವೆಗೈದರು. ಅವರ ಇಷ್ಟ ದೇವತೆಯ ದರ್ಶನವಾಗುವಂತೆಯೂ ಮಾಡಿದರು. ಹಾಗೆಯೇ ಮಾತೆಯ ನಿಧನದ ನಂತರ ಕೊಟ್ಟ ಮಾತಿನಂತೆ ಸನ್ಯಾಸಾಶ್ರಮಕ್ಕೆ ವಿರುದ್ಧವಾದರೂ ಅವರ ಅಂತಿಮ ಸಂಸ್ಕಾರವನ್ನು ಕೈದರು. ಮರಳಿ ಮತ್ತೆ ಶೃಂಗೇರಿಗೆ ಹಿಂತಿರುಗಿದ ಆಚಾರ್ಯರು 7-8 ವರ್ಷಗಳು ಇಲ್ಲಿಯೇ ಇದ್ದರು. ನಿತ್ಯವೂ ಪ್ರವಚನ, ಅಧ್ಯಯನ, ಗ್ರಂಥಗಳ ರಚನೆಯ ಕಾರ್ಯಗಳು ಅಡೆತಡೆ ಇಲ್ಲದೇ ನಡೆಯುತ್ತಿತ್ತು. ಇಲ್ಲಿ ಗಿರಿ ಎಂಬ ಹುಡುಗನು ತುಂಬ ಶ್ರದ್ಧೆಯಿಂದ ಗುರುಶ್ರೀ ಶಂಕರಾಚಾರ್ಯರ ಸೇವೆಯನ್ನು ಮಾಡುತ್ತಿದ್ದನು. ಒಂದು ದಿನ ಆಚಾರ್ಯರು ಶಿಷ್ಯರಿಗೆ ಪ್ರವಚನ ಮಾಡಲು ಬಂದಾಗ ಗಿರಿಯನ್ನು ಬಿಟ್ಟು ಎಲ್ಲ ಶಿಷ್ಯರು ಉಪಸ್ಥಿತರಿರುವುದನ್ನು ನೋಡಿ ಗಿರಿ ಎಲ್ಲಿರುವನು ಎಂದು ಕೇಳಿದರು. ಆಗ ಒಬ್ಬ ಶಿಷ್ಯನು, ನಿಮ್ಮ ವಸ್ತ್ರಗಳನ್ನು ಒಗೆಯಲು ಹೋಗಿರಬಹುದು, ಅವನು ಪ್ರವಚನಕ್ಕೆ ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ, ನೀವು ಪ್ರಾರಂಭಿಸಿ ಗುರುಗಳೇ ಎಂದು ಹೇಳಿದನು. ಅದರಂತೆಯೇ ಪದ್ಮಪಾದಾಚಾರ್ಯರು ಕೂಡ ನಗುತ್ತಾ ಗುರುಗಳಿಗೆ, ಅವನ ಬದಲಿಗೆ ಅವನು ಒರಗಿಕೊಳ್ಳುವ ಗೋಡೆ ಇದೆಯಲ್ಲ ಎಂದು ಬಿಟ್ಟನು. ಅಂದರೆ ಅವನ ಉಪಸ್ಥಿತಿ ಗೋಡೆಗೆ ಸಮಾನ ಎನ್ನುವಂತೆ ಹೇಳಿದನು. ಇದನ್ನು ಕೇಳಿದ ಆಚಾರ್ಯರಿಗೆ ತುಂಬ ಬೇಸರವಾಯಿತು ಮತ್ತು ಈ ಅಹಂಕಾರವುಳ್ಳ ಶಿಷ್ಯರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕೆಂದು ಸಂಕಲ್ಪ ಮಾತ್ರದಿಂದ ಗಿರಿಯಲ್ಲಿ ಸುಪ್ತವಾಗಿದ್ದ ಜ್ಞಾನವು ಪ್ರಕಾಶಿಸುವಂತೆ ಅನುಗ್ರಹಿಸಿದರು. ಗಿರಿಯು ಗುರುಗಳ ವಸ್ತ್ರಗಳನ್ನು ಹಿಡಿದು ಸ್ತೋತ್ರವನ್ನು ಹೇಳುತ್ತಾ ಆಶ್ರಮಕ್ಕೆ ಬಂದನು. ಅದನ್ನು ನೋಡಿದ ಶಿಷ್ಯರು ಸ್ತಬ್ಧರಾದರು. ಅವರ ಅಹಂಕಾರವು ಅಳಿಯಿತು. ಗುರುಗಳ ಕಟಾಕ್ಷ ಮಾತ್ರದಿಂದ ವಿದ್ಯೆಯು ಕಲ್ಪಿಸುವುದು ಎಂದು ಅರ್ಥವಾಗುತ್ತದೆ. ಗಿರಿ ಮಾಡಿದ ಈ ಸ್ತೋತ್ರವು ತೋಟಕ ವೃತ್ತದಲ್ಲಿ ಇದ್ದುದರಿಂದ ಅವರಿಗೆ ತೋಟಕಾಚಾರ್ಯರೆಂಬ ಯೋಗ ಪಟ್ಟವನ್ನು ಅನುಗ್ರಹಿಸಿದರು. ಇವರೇ ಅವರ 4ನೇ ಶಿಷ್ಯ. ಇಲ್ಲಿಂದ ಹೊರಟ ಆಚಾರ್ಯರು ಶಿಷ್ಯವೃಂದದ ಜೊತೆ ರಾಮೇಶ್ವರ, ಚೋಳ, ಪಾಂಡ್ಯ, ಪಲ್ಲವ ರಾಜ್ಯಗಳನ್ನು ಸಂದರ್ಶಿಸಿ ಪುರಿ, ಪ್ರಯಾಗ, ವಾರಾಣಸಿ, ಸೌರಾಷ್ಟ್ರ, ದ್ವಾರಿಕಾ, ಕುರುಕ್ಷೇತ್ರ, ಇಂದ್ರಪ್ರಸ್ಥ, ಹರಿದ್ವಾರ, ಕೇದಾರ, ಬದರಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸಿ ಶೈವ ವೈಷ್ಣವ ಶಾಕ್ತರನ್ನು ವಾದಗಳಲ್ಲಿ ಸೋಲಿಸಿ ಧರ್ಮದ ಹೆಸರಿನಲ್ಲಿ ಆಗುತ್ತಿದ್ದ ಅನಾಚಾರ ದುರಾಚಾರಗಳನ್ನು ನಿವಾರಿಸಿ ಸರಿಯಾದ ಪೂಜಾ ಪದ್ಧತಿಯನ್ನು ತಿಳಿಸಿ ಅದರ ಮೂಲ ಉದ್ದೇಶವನ್ನು ಮನದಟ್ಟು ಮಾಡಿದರು. ಹಾಗೆಯೇ ತಾವು ಗುರು ಗೋವಿಂದ ಪಾದರಿಗೆ ಕೊಟ್ಟ ಭಾಷೆಯಂತೆ ಧರ್ಮವನ್ನು ಭದ್ರ ಬುನಾದಿಯ ಮೇಲೆ ಸ್ಥಾಪಿಸಲು 4 ದಿಕ್ಕುಗಳಿಗೆ ಮಠವನ್ನು ಸ್ಥಾಪಿಸಿದರು. ಪ್ರತಿಯೊಂದು ಮಠಕ್ಕೆ ಒಂದೊಂದು ವೇದ ಮತ್ತು ಮಹಾವಾಕ್ಯಗಳನ್ನು ಕೊಟ್ಟು ತಮ್ಮ ನಾಲ್ಕು ಪ್ರಧಾನ ಶಿಷ್ಯರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿದರು. ಅದರ ವಿವರ ಹೀಗಿದೆ. ಪೂರ್ವ ದಿಕ್ಕಿಗೆ ಸಮುದ್ರ ತೀರದಲ್ಲಿರುವ ಪುರಿ ಕ್ಷೇತ್ರದಲ್ಲಿ ಋಗ್ವೇದ, ಪ್ರಜ್ಞಾನಂ ಬ್ರಹ್ಮ ಎಂಬ ಮಹಾವಾಕ್ಯ ಮತ್ತು ಆಚಾರ್ಯರಾಗಿ ಹಸ್ತಾಮಲಕರನ್ನು, ದಕ್ಷಿಣ ದಿಕ್ಕಿಗೆ ತುಂಗಾ ನದಿ ತೀರದಲ್ಲಿರುವ ಶೃಂಗಗಿರಿ ಕ್ಷೇತ್ರದಲ್ಲಿ ಯಜುರ್ವೇದ, ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯ ಮತ್ತು ಆಚಾರ್ಯರಾಗಿ ಸುರೇಶ್ವರಾಚಾರ್ಯರನ್ನು, ಪಶ್ಚಿಮಕ್ಕೆ ಸಮುದ್ರ ತೀರದಲ್ಲಿರುವ ದ್ವಾರಕಾ ಕ್ಷೇತ್ರದಲ್ಲಿ ಸಾಮವೇದ, ತತ್ವಮಸಿ ಎಂಬ ಮಹಾವಾಕ್ಯ ಮತ್ತು ಪದ್ಮಪಾದಾಚಾರ್ಯರನ್ನು, ಕೊನೆಗೆ ಉತ್ತರದಲ್ಲಿ ಹಿಮಾಲಯದಲ್ಲಿರುವ ಬದರಿ ಕ್ಷೇತ್ರದಲ್ಲಿ ಅಥರ್ವಣ ವೇದ, ಅಯಮಾತ್ಮ ಬ್ರಹ್ಮ ಎಂಬ ಮಹಾವಾಕ್ಯ ಮತ್ತು ಆಚಾರ್ಯರಾಗಿ ತೋಟಕಾಚಾರ್ಯರನ್ನು ನೇಮಿಸಿದರು. ಅಲ್ಲದೆ ಸನ್ಯಾಸ ನಾಮಗಳನ್ನು ದಶನಾಮಗಳಿಗೆ ಒಳಪಡಿಸಿದರು. ಅವು ಯಾವುವು ಎಂದರೆ ತೀರ್ಥ, ಆಶ್ರಮ, ಸರಸ್ವತಿ, ಭಾರತಿ, ಪುರಿ, ಅರಣ್ಯ, ವನ, ಗಿರಿ, ಪರ್ವತ, ಸಾಗರವೆಂದು. ಶ್ರೀರಾಮಕೃಷ್ಣರು ತೋತಾಪುರಿಯವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದರಿಂದ ಶ್ರೀರಾಮಕೃಷ್ಣಗಳ ಗುರು ಪರಂಪರೆಯಲ್ಲಿ ಸನ್ಯಾಸ ಸ್ವೀಕರಿಸಿದವರು ಪುರಿ ದಶನಾಮ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದಾರೆ. ಹೀಗೆ ಭರತ ಖಂಡವನ್ನೆಲ್ಲ ಸಂಚರಿಸಿ ಮತ್ತೊಮ್ಮೆ ಧರ್ಮವನ್ನು ಸ್ಥಾಪಿಸಿದರು. ಕೊನೆಯದಾಗಿ ಕಾಶ್ಮೀರದಲ್ಲಿರುವ ಶಾರದಾದೇವಿ ದೇವಸ್ಥಾನದ ಬಗ್ಗೆ ಕೇಳಿ ಕಾಶ್ಮೀರದತ್ತ ಹೊರಟರು. ಈ ಕಾಶ್ಮೀರದಲ್ಲಿ ಶಾರದಾದೇವಿಯ ದೇವಸ್ಥಾನದ ಮಂಟಪದಕ್ಕೆ ನಾಲ್ಕು ದ್ವಾರಗಳು ಇದ್ದವು. ಆ ಮಧ್ಯದ ಭಾಗದಲ್ಲಿ ಸರ್ವಜ್ಞ ಪೀಠವಿತ್ತು. ಸರ್ವಜ್ಞನಾದ ವಿದ್ವಾಂಸನಿಗೆ ಮಾತ್ರ ಆ ಪೀಠವನ್ನೇರಲು ಅವಕಾಶವಿತ್ತು. ಇದುವರೆಗೆ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದೇಶದಿಂದ ಬಂದ ಸರ್ವಜ್ಞರು ಕ್ರಮವಾಗಿ ತಮ್ಮ ತಮ್ಮ ದಿಕ್ಕಿನ ಬಾಗಿಲುಗಳನ್ನು ತೆರೆದು ಮಂಟಪದೊಳಗೆ ಪ್ರವೇಶಿಸಿದ್ದರು. ಆದರೆ ದಕ್ಷಿಣ ದೇಶದವರಾರೂ ಈವರೆಗೆ ದಕ್ಷಿಣ ಬಾಗಿಲನ್ನು ತೆರೆಯಲು ಶಕ್ತರಾಗಿರಲಿಲ್ಲ. ಈ ವಿಷಯವನ್ನು ತಿಳಿದ ಆಚಾರ್ಯ ಶಂಕರರು ಶಾರದಾ ಪೀಠವನ್ನು ತಲುಪಿ ಎಲ್ಲ ಶಾಸ್ತ್ರಗಳ ವಿದ್ವಾಂಸರನ್ನು ವಾದದಲ್ಲಿ ಸೋಲಿಸಿ ಸರ್ವಜ್ಞ ಪೀಠವನ್ನು ಅಲಂಕರಿಸಿದರು. ಇಲ್ಲಿಂದ ಅವರು ಮತ್ತೆ ಬದರಿಗೆ ಬಂದರು. ಈ ಪ್ರಕಾರವಾಗಿ ಈಶ್ವರನ ಅವತಾರವಾದ ಶ್ರೀ ಶಂಕರರು ತಮ್ಮ ಜನ್ಮದ ಉದ್ದೇಶವನ್ನು ಮುಗಿಸಿದ್ದರು. ಇನ್ನು ಭೂಮಿಯಲ್ಲಿ ಅವರಿಂದ ಆಗುವ ಕಾರ್ಯವೇನೂ ಇರಲಿಲ್ಲ. ಆಗ ಅವರಿಗೆ 32 ವರ್ಷ. ಅವರು ಇನ್ನು ತಮ್ಮ ಸ್ವಧಾಮಕ್ಕೆ ಮರಳಲು ಸಿದ್ಧರಾದರು. ಅವರು ಶಿಷ್ಯರನ್ನು ಕರೆದು ನನ್ನನ್ನು ಯಾರೂ ಅನುಸರಿಸಬೇಡಿ ಎಂದು ತಿಳಿಸಿ ಹಿಮದಿಂದ ಆಚ್ಛಾದವಾದ ಹಿಮಾಲಯ ಪರ್ವತಗಳಲ್ಲಿ ಕೇದಾರನಾಥದ ಕಡೆಗೆ ಹೋಗುತ್ತಾ ಮರೆಯಾದರು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ವಾಸಂಗತಂ ನೈವ ಮುಕ್ತಿರ್ನ ಬಂಧ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇಲ್ಲಿಯವರೆಗೆ ಶ್ರೀ ಶಂಕರಾಚಾರ್ಯ ಭಗವತ್ಪಾದರ ಜೀವನದ ಬಗ್ಗೆ ಅರಿತುಕೊಂಡೆವು. ಈಗ ಅವರ ಕೆಲವು ಉಪದೇಶಗಳ ಕಡೆಗೆ ಗಮನಹರಿಸೋಣ. ಆಚಾರ್ಯ ಶಂಕರರು ವೇದಾಂತ ಸಾರದ ಮೂಲವಾದ ಬ್ರಹ್ಮಸತ್ಯ ಜಗನ್ಮಿಥ್ಯ ಎಂಬುದನ್ನು ಭಾರತದೆಲ್ಲೆಡೆ ಸಾರಿದರು. ಇಲ್ಲಿ ನನಗೆ ತುರಿಯಾನಂದ ಮಹಾರಾಜರ ಜೀವನದ ಒಂದು ಘಟನೆ ನೆನಪಾಗುತ್ತಿದೆ. ಆಗಾಗ ಶ್ರೀರಾಮಕೃಷ್ಣನ ನೋಡಲು ಹೋಗುತ್ತಿದ್ದ ಹರಿನಾಥರು, ಅಂದರೆ ತುರಿಯಾನಂದ ಸ್ವಾಮಿಗಳು, ಕೆಲ ಕಾಲ ರಾಮಕೃಷ್ಣ ನೋಡಲು ಹೋಗಲೇ ಇಲ್ಲ. ಇದಕ್ಕೆ ಕಾರಣವನ್ನು ಶ್ರೀರಾಮಕೃಷ್ಣರಿಗೆ ಗೆಳೆಯರಿಂದ ತಿಳಿದು ಬಂದಿತು. ಈಗ ಅವರು ಹಗಲು ರಾತ್ರಿ ವೇದಾಂತ ಅಧ್ಯಯನದಲ್ಲಿ ಮುಳುಗಿದ್ದರು. ನಂತರ ಹರಿನಾಥನು ಬಂದಾಗ ಶ್ರೀರಾಮಕೃಷ್ಣರು ಕೇಳಿದರು, ವೇದಾಂತ ಅಧ್ಯಯನವನ್ನು ಹಗಲು ರಾತ್ರಿ ಮಾಡಿದರೆ ಏನು ಉಪಯೋಗ? ನಿನ್ನ ವೇದಾಂತ ಏನನ್ನು ಬೋಧಿಸುತ್ತದೆ ಹೇಳು. ಬ್ರಹ್ಮ ಮಾತ್ರವೇ ಸತ್ಯ, ಜಗತ್ತೆಲ್ಲವೂ ಮಿಥ್ಯ ಎನ್ನುವುದು. ಅದನ್ನು ಬಿಟ್ಟು ಇನ್ನೇನಾದರೂ ಇದೆಯೇ? ಆಗ ಹಾಗಾದರೆ ಅನಿತ್ಯವನ್ನು ಬಿಟ್ಟು ಸತ್ಯದ ಕಡೆಗೆ ಹೋಗಲು ಪ್ರಯತ್ನಿಸು ಎಂದು ಹೇಳಿದ್ದರು. ಹರಿನಾಥರಿಗೆ ಆಗ ಅರ್ಥವಾಯಿತು. ಬ್ರಹ್ಮ ಸತ್ಯ, ಜಗತ್ ಅಸತ್ಯ ಎಂಬುದನ್ನು ನೇರವಾಗಿ ಅನುಭವಕ್ಕೆ ತಂದುಕೊಳ್ಳುವವರೆಗೆ ಕೇವಲ ಅಧ್ಯಯನ ಚರ್ಚೆಯಿಂದ ಪ್ರಯೋಜನವಿಲ್ಲವೆಂದು ಮನದಟ್ಟಾಯಿತು. ಈ ರೀತಿ ಇದನ್ನು ಆಚಾರ್ಯ ಶಂಕರರು ವಿವೇಕಚೂಡಾಮಣಿಯಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ. ನ ಯೋಗೇನ ನ ಸಾಂಖ್ಯೇನ ಕರ್ಮಣ ನೋನ ವಿದ್ಯಯ ಬ್ರಹ್ಮ ಆತ್ಮ ಏಕತ್ವ ಬೋಧೇನ ಮೋಕ್ಷ ಸಿದ್ಧ್ಯತಿ ನಾನ್ಯಥ. ಅಂದರೆ ಬ್ರಹ್ಮವು ಸತ್ಯ ಎನ್ನುವುದು ಅನುಭವವಾಗುವವರೆಗೂ ಮೋಕ್ಷ ಸಿದ್ಧಿಸುವುದಿಲ್ಲವೆಂದು. ಈ ಬ್ರಹ್ಮ ಸತ್ಯವನ್ನು ಅರಿವು ಆಗುವ ತನಕ ನಮಗೆ ಜಗತ್ತು ಸುಳ್ಳು ಎನಿಸುವುದಿಲ್ಲ. ಈ ಜಗತ್ತಿನ ಅಸತ್ಯದಿಂದ ಬ್ರಹ್ಮ ಸತ್ಯದೆಡೆಗೆ ಪ್ರಯಾಣಿಸುವ ಈ ಸಾಧನಾ ಮಾರ್ಗದಲ್ಲಿ ನಡೆಯಬೇಕಾದರೆ ನಮಗೆ ನಾಲ್ಕು ಸಂಪತ್ತುಗಳು ಬೇಕು, ನಾಲ್ಕು ಅರ್ಹತೆಗಳು ಬೇಕು. ಇದನ್ನು ಸಾಧನ ಚತುಷ್ಟಯ ಸಂಪನ್ನ ಎನ್ನುವರು. ಮೊದಲನೆಯದೇ ವಿವೇಕ. ವಿವೇಕ ಎಂದರೆ ನಿತ್ಯ ಮತ್ತು ಅನಿತ್ಯ ವಸ್ತುಗಳನ್ನು ನಿರ್ಣಯಿಸುವ ಸಾಮರ್ಥ್ಯ. ಎರಡನೆಯದೇ ವೈರಾಗ್ಯ. ವಿವೇಕವನ್ನು ವಿಚಾರ ಮಾಡಿ ಆದ ನಂತರ ಅನಿತ್ಯ ವಸ್ತುಗಳ ಮೇಲೆ ಉಂಟಾಗುವ ಜಿಗುಪ್ಸೆ, ಆಗ ಅದನ್ನು ತ್ಯಾಗ ಮಾಡಿ ಸತ್ಯದ ಕಡೆಗೆ ಹೋಗುವುದು. ಮೂರನೆಯದೇ ಶಮಾಧಿ ಷಟ್ಸಂಪತ್ತಿ, ಅಂದರೆ ಶಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧ, ಈ ಆರು ಸಂಪತ್ತುಗಳನ್ನು ಹೊಂದುವುದು. ಇವುಗಳಿಂದ ಮನಸ್ಸು ಸ್ವಲ್ಪ ಮಟ್ಟಿಗಾದರೂ ಹಿಡಿತದಲ್ಲಿರುತ್ತದೆ ಮತ್ತು ನಿರ್ಮಲವಾಗಿರುತ್ತದೆ. ಕೊನೆಯದೇ ಮುಮುಕ್ಷತ್ವ, ಬಂಧನದಿಂದ ಬಿಡುಗಡೆ ಹೊಂದುವ ಇಚ್ಛೆ, ಮೋಕ್ಷದ ಇಚ್ಛೆ. ನಮಗೆ ಯಾವಾಗ ಮೋಕ್ಷದ ಇಚ್ಛೆ ಉಂಟಾಗುತ್ತದೆ? ನಾವು ಬಂಧನದಲ್ಲಿ ಇದ್ದೇವೆ ಎಂಬ ಮೊದಲು ಅರಿವು ಆದಾಗ ಮಾತ್ರ. ಇಲ್ಲದಿದ್ದರೆ ಶ್ರೀರಾಮಕೃಷ್ಣರು ಹೇಳಿದಂತೆ, ಮೀನುಗಳು ನಾನು ಚೆನ್ನಾಗಿಯೇ ಇರುವೆನೆಂದು ಬಲೆಯನ್ನು ಕಚ್ಚಿಕೊಂಡು ಮಣ್ಣಿನಲ್ಲಿ ಹೂತುಗೊಳ್ಳುತ್ತವೆ. ಹಾಗೆ ಮೊದಲು ನಮಗೆ ಬಂಧನದಲ್ಲಿ ಇದ್ದೇವೆಂಬ ಅರಿವು ಉಂಟಾಗಬೇಕು. ಈ ಅರಿವು ಉಂಟಾಗುವುದು ಕೂಡ ಮನುಷ್ಯ ಜನ್ಮಕ್ಕೆ ಮಾತ್ರ ಸಾಧ್ಯ. ಆದ್ದರಿಂದ ಮನುಷ್ಯ ಜನ್ಮವು ತುಂಬ ಉತ್ಕೃಷ್ಟವಾದ ಜನ್ಮ, ಇದನ್ನು ವ್ಯರ್ಥ ಮಾಡೋದು ಬೇಡ ಎಂದು ಮತ್ತು ಈ ಜನ್ಮವನ್ನು ಪಡೆಯಲು ದೈವಾನುಗ್ರಹ ಬೇಕೆಂದು ಶ್ರೀ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ತುಂಬ ಅರ್ಥಬದ್ಧವಾಗಿ ತಿಳಿಸಿದ್ದಾರೆ. ಹೀಗೆ ಜಗತ್ತು ಮಿಥ್ಯೆ ಎಂದು, ಇದು ಬಂಧನವೆಂದು ಅರಿವಾದಾಗ ನಮಗೆ ನೋವು ಉಂಟಾಗುತ್ತಿದೆ. ಆ ನೋವು ಈ ಬಂಧನದಿಂದ ಬಿಡಿಸಿಕೊಳ್ಳಬೇಕೆನ್ನುವ ಆಸೆಯನ್ನು ಹುಟ್ಟಿಸುತ್ತದೆ. ಆ ನೋವು ಹೇಗಿರುತ್ತದೆ ಎಂದು, ದುರ್ವಾರ ಸಂಸಾರ ದವಾಗ್ನಿ ತಪ್ತಂ ದೋಧೂಯಮಾನಂ ದುರದೃಷ್ಟವಾತೈಹಿ ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋ ಶರಣ್ಯಮನ್ಯಂ ಯದಹಂ ನ ಜಾನೆ. ನಂದಿಸಲಾಗದ ಸಂಸಾರವೆಂಬ ಕಾಡ್ಗಿಚ್ಚಿನಿಂದ ಬೆಂದು ದುರದೃಷ್ಟವೆಂಬ ಬಿರುಗಾಳಿಂದ ಕಂಪಿಸುತ್ತಾ ಭಯಗೊಂಡು ನಿನ್ನಲ್ಲಿಯೇ ಶರಣಾಗತನಾಗಿರುವ ನನ್ನನ್ನು ಸಂಸಾರವೆಂಬ ಮೃತ್ಯುವಿನಿಂದ ಕಾಪಾಡು, ಏಕೆಂದರೆ ಬೇರೊಬ್ಬ ರಕ್ಷಕನನ್ನು ನಾನು ಅರಿಯೇನು. ಆ ನೋವಿನಿಂದ ಆಗ ನಾನು ಗುರುಗಳ ಸಮೀಪಕ್ಕೆ ಹೋಗುತ್ತೇನೆ. ಆ ಗುರುಗಳ ಸಮೀಪಕ್ಕೆ ಹೋದ ನಂತರ ಅವರು ಹೇಳಿದ ಮಾತುಗಳನ್ನು ಶ್ರವಣ, ಮನನ ಮತ್ತು ನಿತಿಧ್ಯಾಸನದಿಂದ ನಮಗೆ ಆತ್ಮೈಕ ಚಿಂತನೆಯನ್ನು ಮಾಡುವುದರಿಂದ ನಾವು ಆ ನಿರ್ವಿಕಲ್ಪ ಸಮಾಧಿಯನ್ನು ಪಡೆಯಬಹುದು. ಈ ನಿರ್ವಾಣ ಸುಖವನ್ನು ಹೊಂದಬಹುದು. ಆ ನಿರ್ವಾಣ ಸುಖವನ್ನು ಹೊಂದಿದಾಗ ದ್ವೈತವು ಅದ್ವೈತದಲ್ಲಿ ಲಯವಾಗುತ್ತದೆ. ಅಂದರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯವು ಬ್ರಹ್ಮವೂ ಸತ್ಯ ಜಗತ್ತು ಸತ್ಯವೆಂದು ಅರಿವಾಗುತ್ತದೆ. ಜಗತ್ತು ಕೂಡ ಬೇರೆಯಾಗಿ ಕಾಣುವುದಿಲ್ಲ, ಒಂದೇಯಾಗಿ ಕಾಣಿಸುತ್ತದೆ, ಎರಡು ಇಲ್ಲ. ಅಲ್ಲಿ ಈ ಸಾಧನ ಮಾರ್ಗದಲ್ಲಿ ನಡೆಯಲು ದೇವರು ನಮಗೆ ಕೊಟ್ಟ ಮುಖ್ಯ ಯಂತ್ರವೆಂದರೆ ಮನಸ್ಸು. ಈ ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ತುಂಬ ಕಷ್ಟ. ನಿತ್ಯ ನಿರಂತರ ಸತತ ಪ್ರಯತ್ನದಿಂದ ಮನಸ್ಸನ್ನು ಉನ್ನತ ಚಿಂತನೆಗಳಲ್ಲಿ ನಿಲ್ಲಿಸಿದರೂ ಸ್ವಲ್ಪ ಅಜಾಗರೂಕತೆಯಿಂದ ಮತ್ತೆ ಆ ಮನಸ್ಸು ಮೊದಲಿನ ಸ್ಥಿತಿ ಅಥವಾ ಇನ್ನೂ ಕೆಳಮುಖವಾಗಿ ಬಂದುಬಿಡುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಶ್ರೀ ಶಂಕರಾಚಾರ್ಯರು ಹೇಳುತ್ತಾರೆ, ಲಕ್ಷ್ಯಚ್ಯುತಂ ಛೇದ್ಯದ ಚಿತ್ತಮೀಷದ್ ಬಹಿರ್ಮುಖಂ ಸನ್ನಿಪತೇತ್ ತತಸ್ತಃ ಪ್ರಮಾದತಃ ಪ್ರಚ್ಯುತ ಕೇಳಿ ಕಂದಕ ಸೋಪಾನ ಪಂಕ್ತ ಪತಿತೋ ಯಥಾತಥ. ಇದಕ್ಕೆ ಸುಂದರವಾದ ಉದಾಹರಣೆ ಕೊಟ್ಟಿದ್ದಾರೆ. ನಾವು ಯಾವಾಗ ಚೆಂಡನ್ನು ಮೆಟ್ಟಿಲಿನ ಮೇಲಿಂದ ಕೈಜಾರಿ ಅಕಸ್ಮಾತ್ತಾಗಿ ಕೈಜಾರಿ ಕೆಳಗಡೆ ಬಿದ್ದರೆ ಅದರ ಕೆಳಗಡೆ ಬೀಳುತ್ತಾ ಬೀಳುತ್ತಾ ನೆಲವನ್ನೇ ತಲುಪಿಡುತ್ತೆ. ನಾವು ಅವಾಗ ನೋಡಿದ್ದೀವಿ ಅದರ ವೇಗವು ಏನಾಗುತ್ತೆ, ಹೆಚ್ಚಾಗುತ್ತೆ. ಅದೇ ರೀತಿ ಕೂಡ ಈ ಮನಸ್ಸು ಸ್ವಲ್ಪ ಅಜಾಗರೂಕತೆಯಿಂದ ಬಹಿರ್ಮುಖವಾದರೆ ಅದು ಕೆಳಮುಖವಾಗಿ ಬಂದುಬಿಡುತ್ತೆ. ಹಾಗಾದರೆ ಈ ಬಹಿರ್ಮುಖವಾಗಲಿಕ್ಕೆ ಕಾರಣ ಏನು ಅಂದರೆ ಐದು ಜ್ಞಾನೇಂದ್ರಿಯಗಳು ಮತ್ತು ಆರು ವೈರಿಗಳಿದ್ದಾರೆ. ಇದಕ್ಕೆ ಪಂಚ ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳು ಅನಿತ್ಯವೆಂಬ ಈ ಜಗತ್ತಿನಲ್ಲಿ ಓಡಾಡಿ ಮನಸ್ಸನ್ನು ಬಹಿರ್ಮುಖವಾಗಿರುವಂತೆ ಮಾಡುತ್ತೆ. ಅದರಂತೆ ಆರು ವೈರಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಸೇರಿ ಮನಸ್ಸು ಅಂತರ್ಮುಖವಾಗಲು ತಡೆ ಉಂಟು ಮಾಡುತ್ತೆ. ಇವುಗಳನ್ನೆಲ್ಲನೂ ನಿಗ್ರಹಿಸಿ ಮನಸ್ಸನ್ನು ಅಂತರ್ಮುಖಗೊಳಿಸಿದರೂ ಕೂಡ ಈ ಸಾಧನ ಮಾರ್ಗದಲ್ಲಿ ಇವುಗಳೆಲ್ಲಕ್ಕಿಂತ ಅತಿ ಸೂಕ್ಷ್ಮವಾದ ಮತ್ತು ಭಯಂಕರವಾದ ವೈರಿಯೊಂದು ತಲೆ ಎತ್ತುತ್ತದೆ. ಅದೇನೆಂದರೆ ಅದೇ ಅಹಂಕಾರ. ಇದಕ್ಕೆ ಯಾವ ಆಧಾರವೂ ಬೇಡ. ಎಲ್ಲಿ ಅಹಂಕಾರವಿರುವುದೋ ಅಲ್ಲಿ ಮುಕ್ತಿ ಎಂಬ ಶಬ್ದವೂ ಸುಳಿಯೋದಿಲ್ಲ ಅಂತ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ. ಯಾವತ್ ಸ್ಯಾತ್ ಸ್ವಸ್ಯ ಸಂಬಂಧ ಅಹಂಕಾರೇಣ ದುರಾತ್ಮನ ತಾವತ್ ನ ಲೇಷ ಮಾತ್ರಾಪಿ ಮುಕ್ತಿ ಮಾರ್ತಾ ವಿಲಕ್ಷಣ. ನೋಡಿ, ಎಲ್ಲಿ ಅಹಂಕಾರ ಇರ್ತೋ ಮುಕ್ತಿ ಅಲ್ಲ, ಮುಕ್ತಿಯ ಶಬ್ದವೂ ಅಲ್ಲಿ ತಲುಪುವುದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ನಮಗೆ ಕನಕದಾಸರ ಮಾತನ್ನು ಜ್ಞಾಪಿಸಿಕೊಳ್ಳಬಹುದು. ಅವ್ರು ಹೇಳಿದ್ದು, ನಾನು ಹೋದರೆ ಹೋದೇನು, ನಾನು ಎನ್ನುವುದು ಹೋದರೆ ಭಗವಂತನನ್ನು ಹೊಂದಬಲ್ಲೆ ಎಂಬುದು ಇದರ ಅರ್ಥ. ಆದರೆ ಶ್ರೀರಾಮಕೃಷ್ಣರು ಹೇಳಿದಂತೆ ನಾನು ಅಂದರೆ ಈ ಅಹಂ ಅನ್ನೋ ವೈರಿಯನ್ನು ನಾಶ ಮಾಡೋದು ಆಗೋದಿಲ್ಲ. ಅದಕ್ಕೆ ಹೇಗಿರಲಿ, ಅದು ದಾಸ ನಾನು ಭಕ್ತ ನಾನು ಎಂದು ಉಳಿಯಲಿ ಅಂತ ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಅದ್ವೈತ ಮಾರ್ಗ ತುಂಬ ಕಠಿಣವಾಗಿದೆ. ಆದ್ದರಿಂದ ಪರಮಜ್ಞಾನಿಯಾದ ಶ್ರೀ ಶಂಕರಾಚಾರ್ಯರು ನಮ್ಮಂಥವರಿಗಾಗಿ ಇನ್ನೊಂದು ಮಾರ್ಗವನ್ನು ತೋರಿಸಿದ್ದಾರೆ. ಅದೇನೆಂದರೆ ಶರಣಾಗತಿ. ಶ್ರೀಕೃಷ್ಣನು ಗೀತೆಯಲ್ಲಿ 18 ಅಧ್ಯಾಯಗಳಲ್ಲಿ ಎಲ್ಲ ತರಹದ ಯೋಗ ಮಾರ್ಗಗಳನ್ನು ತೋರಿಸಿ ತಿಳಿಸಿದರೂ ಕೊನೆಗೆ ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚಃ ಎಂದು. ಆಚಾರ್ಯರು ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳಿರುವರು, ನ ಮಂತ್ರಂ ನ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿ ಮಹೋ ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾ ನ ಜಾನೇ ಮುದ್ರಾಸ್ತೆ ತದಪಿ ಚ ನ ಜಾನೇ ವಿಲಪನಂ ಪರಂ ಜಾನೇ ಮಾತಸ್ತ್ವದನುಸರಣಂ ಕ್ಲೇಶಹರಣಂ. ಅಮ್ಮ, ನನಗೆ ಮಂತ್ರವಾಗಲಿ ಯಂತ್ರವಾಗಲಿ ಸ್ತುತಿಯಾಗಲಿ ಗೊತ್ತಿಲ್ಲ. ನಿನ್ನ ಆಹ್ವಾನಿಸುವುದಾಗಲಿ ಧ್ಯಾನವಾಗಲಿ ಸ್ತುತಿ ಕಥೆಯನ್ನಾಗಲಿ ನನಗೆ ಗೊತ್ತಿಲ್ಲ. ನಿನ್ನ ಮುಂದೆ ಮೊರೆ ಇಡುವುದೂ ತಿಳಿಯುವುದಿಲ್ಲ. ಆದರೆ ತಾಯಿ, ಇಷ್ಟು ಮಾತ್ರ ಗೊತ್ತು, ನಿನ್ನನ್ನು ಅನುಸರಿಸಿದರೆ ಸಂಕಟವೆಲ್ಲವೂ ನಾಶವಾಗುತ್ತದೆ. ಇನ್ನು ಮುಂದುವರಿದು ಹೇಳುತ್ತಾರೆ, ನ ಮೋಕ್ಷಸ್ಯ ಕಾಂಕ್ಷ ನ ಚ ವಿಭವವಾಂಚಾಪಿ ಚನಮೆ ನ ವಿಜ್ಞಾನ ಅಪೇಕ್ಷಾ ಶಶಿಮುಖಿ ಸುಖೇಚ್ಛಾ ಅಪಿ ನ ಪುನಃ ಅತಸ್ತ್ವಂ ಸಂಯಾಚೆ ಜನನಿ ಜನನಂ ಯಾತು ಮಮ ವೈ ಮೃಡಾನಿ ರುದ್ರಾಣಿ ಶಿವಶಿವ ಭವಾನೀತಿ ಜಪತಃ. ಹೇ ಚಂದ್ರಮುಖಿ, ನನಗೆ ಮೋಕ್ಷ ಧನ ಸಂಪತ್ತುಗಳ ಆಸೆ ಇಲ್ಲ, ಜ್ಞಾನದ ಅಪೇಕ್ಷೆಯೂ ಇಲ್ಲ. ಹೇ ತಾಯಿ, ನಿನ್ನ ಮುಂದೆ ಇಷ್ಟು ಮಾತ್ರ ಬೇಡಿಕೊಳ್ಳುತ್ತೇನೆ, ಮೃಡಾನಿ ರುದ್ರಾಣಿ ಶಿವಶಿವ ಭವಾನಿ ಎಂದು ಜಪಿಸುತ್ತಾ ನನ್ನ ಜನ್ಮವೆಲ್ಲವೂ ಕಳೆದು ಹೋಗಲಿ ಎಂದಿದ್ದಾರೆ. ಇದರಿಂದ ಅರ್ಥ ಆಗುತ್ತೆ, ಶ್ರೀ ಶಂಕರಾಚಾರ್ಯರು ಅದ್ವೈತವಾದಿಗಳಾಗಿದ್ದರೂ ಕೂಡ ಈ ಮೋಕ್ಷವೂ ಬೇಡ, ಧನ ಸಂಪತ್ತು ಬೇಡ, ಏನೂ ಬೇಡ, ಕೇವಲ ತಾಯಿ ನಿನ್ನ ನಾಮವನ್ನು ಹೇಳುತ್ತಾ ನನ್ನ ಇಡೀ ಜನ್ಮ ಕಳೆದು ಹೋಗಲಿ ಅಂತ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂತೆ ನಾವೆಲ್ಲ ಬೆಕ್ಕಿನ ಮರಿಯ ಥರ ಕೇವಲ ಮ್ಯಾವ್ ಮ್ಯಾವ್ ಅನ್ನಲು ಕಲಿಯೋಣ. ಈ ಶುಭ ದಿನದಂದು ಆಚಾರ್ಯ ಶಂಕರ ಭಗವತ್ಪಾದರ ಪಾದಕಮಲಗಳಲ್ಲಿ ಇಷ್ಟು ಮಾತ್ರ ಯಾಚಿಸೋಣ, ನಮಗೆ ಈ ಭಗವನ್ನಾಮ ಸ್ಮರಣೆ ಅಥವಾ ಜಪದಲ್ಲಿ ರುಚಿಯನ್ನು ಕೊಟ್ಟು ಮೋಕ್ಷದ ದಾರಿಯಲ್ಲಿ ಮುನ್ನಡೆಸಲಿ ಎಂದು. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ಓಂ ಶಿವಮಸ್ತು.